सार्थम वक्षामि देशतः सुहृत् इत्यादि श्लोकस्य रायतल श्लोकस्य प्रतीत वित्तं बन्धुर्वयः कर्म विद्या चैव तु पञ्चमी एतानि मान्यस्थानानि गरीयो हि उत्तरोत्तरम् इत्यतः न तु इति सर्वशब्दपर्यायस्य समशब्दस्यैव सर्वनामसंज्ञा न साधारणार्थस्य न तु इति इत्यादि प्रतीत एव अर्थः ಇಲ್ಲಿ ಈ ಅರ್ಥ ಯಾಕೆ ಮಾಡ್ಕೋಬಾರ್ದು? ಏನು ಪ್ರತೀತ ಅರ್ಥ ಅಂದರೆ ಏನು? ಸಾಧು ಪಾಪಾದಿಗಳಿಗೆ ಪೂಜಾದಿ ಸಾಮ್ಯ ಮಾಡೋದು, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಗೌರವ ಕೊಡೋದು ಅಂತ ಯಾಕೆ ಅರ್ಥ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗೆ ಮಾಡ್ಕೊಳ್ಬಾರ್ದು. ನತು ಇತಿ ನತು ಸಾಧು ಪಾಪಾದೀನಾಂ ಪೂಜಾದಿ ಸಾಮ್ಯಂ ತತ್ರ ದೋಷ ಸ್ಮೃತೇಹೇ. ಆ ರೀತಿ ಮಾಡಿದರೆ ದೋಷ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ವಾರಸ್ಯ ಇರೋದಿಷ್ಟು, ಒಬ್ಬ ಯೋಗ್ಯ ಇದ್ದಾನೆ, ಯೋಗ್ಯ ಇದ್ದಾನೆ, ಅವರಿಬ್ಬರಿಗೆ ಸಮಾನ ಗೌರವ ಕೊಡೋದು ತಪ್ಪು ಅಷ್ಟೇ ಅಲ್ಲ, ಇಬ್ಬರು ಯೋಗ್ಯರ ಮಧ್ಯದಲ್ಲೇನೆ ಒಬ್ಬರು ಉತ್ತಮ ಇದ್ದವರು ಅಧಮ ಇರ್ತಾನೆ, ಅವರಿಗೆ ಸಮಾನ ಗೌರವ ಕೊಡ್ಲಕ್ಕೆ ಬರೋದಿಲ್ಲ. ಮತ್ತು ವಾಯುದೇವರಿದ್ದಾರೆ, ರುದ್ರದೇವರಿದ್ದಾರೆ, ಸಮಾನ ಗೌರವ ಕೊಡ್ಲಕ್ಕೆ ಬರೋದಿಲ್ಲ, ತಾರತಮ್ಯ ಇದೆ. ಅಂದಮೇಲೆ ಇನ್ನು ಸಾಧು ಪಾಪಾದಿಗಳಿಗೆ ಹೇಳೋದಿದೆಯಾ ಅಂತ ಅರ್ಥ. ಸಾಧುಗಳು ಸಜ್ಜನರು, ಪಾಪಗಳು ಪಾಪಿಷ್ಟರು, ಅವರಿಬ್ಬರಿಗೂ ಕೂಡ ಏನು ಮಾಡಲಿಕ್ಕೆ ಬರೋದಿಲ್ಲ, ಸಾಮ್ಯವನ್ನು ಕೊಡ್ಲಕ್ಕೆ ಬರೋದಿಲ್ಲ ಗೌರವದಲ್ಲಿ ಅಂತ ಅರ್ಥ. ಸರ್ವಶಬ್ದ ಪರ್ಯಾಯಸ್ಯ ಸಮಶಬ್ದಸ್ಯೈವ ಸರ್ವನಾಮ ಸಂಜ್ಞಾ ನ ಸಾಧಾರಣಾರ್ಥಸ್ಯ ಸಮೇ ದೇಶೇ ಯಜತಿ ಇತಿ ಯಥಾ. ಇಲ್ಲಿ ಸಮಶಬ್ದಕ್ಕೆ ಸರ್ವಾಂಬ ಅರ್ಥದಲ್ಲಿ ಬಂದಿದೆ ಹೊರತು ಬೇರೆ ಅರ್ಥದಲ್ಲಿ ಬಂದಿಲ್ಲ. ಯಾಕೆ ಸಮೇ ದೇಶೇ ಯಜತಿ ಅಂತಿದೆ? ಸಮೇ ದೇಶೇ ಯಜತಿ ಅಂದರೆ ಸಮತಟ್ಟಾದ ಸ್ಥಳದಲ್ಲಿ ಯಜ್ಞ ಮಾಡ್ತಾರೆ ಅಂತ ಅರ್ಥ. ಅಲ್ಲಿ ಸಮತಟ್ಟು ಅಂತ ಅರ್ಥ ಅದಕ್ಕೆ. ಅದೇ ರೀತಿಯಲ್ಲಿ ಲೆವೆಲ್ ಅಂದರೆ ಯಾವ ಅರ್ಥದಲ್ಲಿದೆ? ಸಮತಟ್ಟು ಅಂತ ಹೇಳಿದಾಗ ಎರಡು ಪದಾರ್ಥದಲ್ಲಿ ಏನಿದೆ, ಒಂದು ಪೂರ್ತಿಯಾಗಿ ಪ್ಲೇನ್ ಆಗಿದೆ ಅಂತ ಅರ್ಥ. ಅದೇ ರೀತಿಯೇ ಮನಸ್ಸಿನಲ್ಲಿ ಯಾವುದೇ ಕಾಮಕ್ರೋಧಾದಿಗಳಿಲ್ಲದೇ ಪೂಜೆ ಮಾಡಬೇಕು ಅಂತ ಅರ್ಥನೇ ಹೊರತು ವ್ಯಕ್ತಿಗಳಲ್ಲಿ ಒಂದೇ ರೀತಿ ಕೊಡಬೇಕು ಅಂತ ಅರ್ಥ ಅಲ್ಲ. ತಥಾ ನ ಕೇವಲ ಸಮಪೂಜಾಯಾಮ್ ದೋಷ ಕಿಂತು ವಿಶ್ವ ಪೂಜಾ ವಿಧಾನ ವಿತ್ತ ವಿಷ ಮಾಡಿಕೊಡೋದು ಅಂತ ಅಷ್ಟೇ ಹೇಳಿಲ್ಲ, ವಿಶ್ವ ಪೂಜೆ ಮಾಡಬೇಕು ಅಂತಲೇ ಹೇಳಿಬಿಟ್ಟಿದ್ದ. ವಿಶ್ವ ಪೂಜೆ ಅಂದ್ರೆ ಏನು? ಸಮ ವೈಷಮ್ಯ ಇಟ್ಕೊಂಡೆ, ತಾರತಮ್ಯ ಇಟ್ಕೊಂಡೇ ಪೂಜೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಅದಕ್ಕೆ ಬೇರೆ ಅರ್ಥ ಮಾಡಕ್ ಬರೋದಿಲ್ಲ. ಬಂಧು ಇತಿ ಬಂಧುತ್ವಂ, ಬಂಧು ಶಬ್ದಕ್ಕೆ ಬಂಧುತ್ವ ಅಂತ ಅರ್ಥ. ಮಾನ್ಯಾನಿ ಚ ತಾನಿ ಸ್ಥಾನಾನಿ ಚ, ಇವು ಸ್ಥಾನ ಅಂದರೆ ಸ್ಥಳಗಳು. ಏನು ಸ್ಥಳ? ಮಾನ್ಯ ಸ್ಥಳ, ಪೂಜಾ ಸ್ಥಾನಗಳು ಅಂತ ಅರ್ಥ. ವಿತ್ತಾದಿ ಶಬ್ದೈಹಿ ತದ್ವಂತಹ ಉಪಲಕ್ಷ್ಯಂತೆ. ಇಲ್ಲಿ ಏನನ್ಸುತ್ತೆ? ಹಣ, ಬಂಧುತ್ವ, ವಯಸ್ಸು, ಕರ್ಮ ಅಂದರೆ ಹಣ ಅಂದರೆ ಹಣ ಇರೋನು ಅಂತ ಅರ್ಥ. ಹಣಕ್ಕೆ ಗೌರವ ಅಂತ ಅರ್ಥ ಅಲ್ಲ. ಅದು ನೋಡಿ ಹೇಳ್ತಾರೆ, ವಿತ್ತಾದಿ ಶಬ್ದೈಹಿ ತದ್ವಂತಹ ಉಪಲಕ್ಷ್ಯಂತೆ. ವಿತ್ತ ಮೊದಲಾದ ಶಬ್ದ, ವಿತ್ತವು ಗೌರವಕ್ಕೆ ಕಾರಣ ಅಂದರೆ ವಿತ್ತವಂತನಾದವನು ಗೌರವಕ್ಕೆ ಕಾರಣ. ಆ ರೀತಿ ಹಣ ಇದ್ರೆ ಅದಕ್ಕೆ ನಮಸ್ಕಾರ ಮಾಡಿಬಿಡೋದು ಅಂತ ಅರ್ಥ ಅಲ್ಲ. ವಿತ್ತವಂತ, ಬಂಧುತ್ವಯುಕ್ತ, ವಯ, ವಯೋ ವಯಸ್ಸಾಯ ಉತ್ತಮ, ಆ ರೀತಿ ಕರ್ಮ ಸಾಧಕ, ವಿದ್ಯಾ ವಿದ್ಯಾವಾನ್ ಅಂತ ಅರ್ಥ. ಅಷ್ಟಕ್ಕೆ ಮುಂದೆ ಭಾಷ್ಯ, ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ. ವೈಷಮ್ಯಮುತ್ತಮತ್ವಂತೂ ದದಾತಿ ನರಸಂಚಯಾತ್ ಪೂಜಾಯಾ ವಿಷಮಾ ದೃಷ್ಟಿ ಸಮಾಸಾಮ್ಯಂ ವಿದುಃಖಜಂ ಇತಿ ಬ್ರಹ್ಮ ವೈವರ್ತೆ. ಇದಕ್ಕಿನ್ನೂ ಸ್ಪಷ್ಟ ಅರ್ಥ ಕೊಡೋ ವಾಕ್ಯ ಕೊಟ್ಟು ಮಾಡ್ತಾನೆ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ. ಯಾವ ರೀತಿ ಗೌರವ ಕೊಡಬೇಕು ಅಂದರೆ ಸಮನಾದ ಗೌರವ ಅಂತ ಹೇಳಲಿಲ್ಲ. ಏನು ಸಮದೃಷ್ಟಿ ಅಂದರೆ ಏನು? ಗುಣಾನುಸಾರಿಣೀಂ ಪೂಜಾ, ಅವರ ಗುಣಕ್ಕೆ ಅನುಗುಣವಾದಂಥ ಪೂಜೆ ಮಾಡಬೇಕು. ಅದು ಸಮ ಅಂತ ಕರೀತಾರೆ ಹೊರತು ಒಂದೇ ರೀತಿ ಮಾಡಿದರೆ ಸಮ ಅಂತ ಕರೀತಾರೆ. ಮಾರ್ಕ್ಸ್ ಹಾಕೋದು ಹಾಗೆ ಹಾಗೆ ಎಲ್ಲರಿಗೂ ಒಂದೇ ಮಾರ್ಕ್ಸ್ ಹಾಕಿದ್ರೆ ವ್ಯಾಲ್ಯೂ ಎಕ್ಸಾಮಿನರ್ ಹಾಕಬೇಕು ಅದಕ್ಕೆ, ಅಥವಾ ಆಟೋಮೆಟಿಕ್ ಹಾಕಿಬಿಟ್ರೆ ಮುಗಿದೋಯ್ತು ಅಷ್ಟೇ. ಸಮನಾಗಿ ಹಾಕ್ಬೇಕಾದ್ರೆ ಏನು ಬೇಕು? ತಿಳುವಳಿಕೆ ಬೇಕು. ಏನು ತಿಳುವಳಿಕೆ ಬೇಕು? ಅವ್ರ ಯೋಗ್ಯತೆ ಎಷ್ಟು ಅಂತ ಗುರುತಿಸಿಬಿಟ್ಟು ಅದನ್ನು ಅನುಸಂಧಾನಕ್ಕೆ ತರೋ ಸಾಮರ್ಥ್ಯ ಇರಬೇಕು. ಅವರನ್ನು ಹೇಗೆ ವ್ಯಾಲ್ಯೂಯರ್ಸ್ ಅಂತ ಕರಿತೇವೋ ಹಾಗೆ ಗುಣಾನುಸಾರಿಣೀ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ ಸರ್ವಭೂತೇಶು ಕುರುತೆ. ಯಾವುದೇ ಪ್ರಸಂಗ ಬಂದರೂ ಕೂಡ ನಾವಿಂದ ಬಿಡಾಗಿಲ್ಲ. ಸರ್ವಭೂತೇಶು, ಈ ಗೋವು ಬಂತು, ನಾಯಿ ಬಂತು, ಸಮ ಪೂಜೆ ಮಾಡಿ ಗತಿ ಏನೀಗ? ಗತಿ ಏನು ಮಾಡಬೇಕಾಗ? ಗೋವಿಗೆ ಗೋವಿನ ಸ್ಥಾನ, ನಾಯಿಗೆ ನಾಯಿಯ ಸ್ಥಾನ. ಆ ಅರ್ಥದಲ್ಲಿದ್ದರೆ ಏನೂ ತಪ್ಪಲ್ಲ. ಮನೆಯಲ್ಲಿ ತಂದೆ ಪದಾರ್ಥಗಳನ್ನು ಒಂದೇ ರೀತಿ ಉಪಯೋಗಕ್ಕೆ ಬರೋದಿಲ್ಲ. ದೇವ್ರ ಪೂಜೆ ಸಾಮಾನುಗಳೇ ಬೇರೆ, ವೈಯಕ್ತಿಕ ಕಾತು ಕಾಲ್ವರ್ಸ್ ಒಬ್ಬ ಪುಟ್ರಗ್ನ ಎಷ್ಟೇ ಹೊಸದಾದ್ರೂ ಏನು ಮಾಡಕ್ಕೆ ಬರೋದಿಲ್ಲ, ತಲೆಮೇಲೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅದು ಸ್ಥಾನನೇ ಅಷ್ಟು. ಅದಕ್ಕೆ ವೈಷಮ್ಯ ಸರ್ವಭೂತೇಶು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ. ತಾರತಮ್ಯ ಮಾಡಬಾರ್ದು ಅಂತ ಸಿದ್ಧಾಂತನ ಬೈತಾರೆ, ತಾರತಮ್ಯ ಮಾಡದೆ ಇಲ್ಲೇ ಇಲ್ಲೇ ಒಂದು ಪ್ರತಿ ಸ್ಥಳದಲ್ಲಿ ಪ್ರತಿ ವ್ಯಕ್ತಿ ಕೂಡ ಏನ್ ಮಾಡ್ತಾನೆ, ತಾರತಮ್ಯ ಮಾಡೇ ಬದುಕಿರೋ. ಅದು ಮಾಡ್ಬೇಕಾದ ಧರ್ಮ ಕೂಡ ಇಲ್ಲವರು ತಪ್ಪಾಗುತ್ತಾಗ ವಯಸ್ಸು. ಹಾ, ಅನಾದಿ ನಿತ್ಯ, ಯಾವಾಗಲೂ ಹೋಗೋದೇ ಇಲ್ಲ ಯೋಗ್ಯತೆ ತಕ್ಕ. ಏನು ತಾರತಮ್ಯ ಮಾಡಬಾರ್ದು ಅನ್ನೋದಕ್ಕೆ ಏನು ಅರ್ಥ ಅಂದರೆ ಪಕ್ಷಪಾತ ಮಾಡಬಾರ್ದು ಅಂತ ಅರ್ಥ ಅಷ್ಟೇ ಹೊರತು ಇರೋ ತಾರತಮ್ಯವನ್ನು ತಿಳಿಬಾರ್ದು ಅಂತ ಅರ್ಥ ಅಲ್ಲ. ನಾವಾಗಿ ಇಲ್ಲದ ತಾರತಮ್ಯ ಕ್ರಿಯೇಟ್ ಮಾಡ್ಕೋಬಾರ್ದು. ತಾರತಮ್ಯ ಏನಿದೆ ಅದನ್ನು ಅನುಸಂಧಾನ ತರಲೇಬೇಕು ಅಂತ ತಾತ್ಪರ್ಯ. ವೈಷಮ್ಯಂ ಉತ್ತಮತ್ವಂತೂ ದದಾತಿ ನರಸಂಚಯಾತ್ ಪೂಜಾಯ ವಿಷಮ ದೃಷ್ಟಿ ಸಮಾಸಾಮ್ಯಂ ವಿದುಃಖಜಂ. ವೈಷಮ್ಯಂ ಉತ್ತಮತ್ವಂತೂ ದದಾತಿ ನರಸಂಚಯಾತ್. ಸಾಮ್ಯ ಇಲ್ಲದಿರುವಿಕೆ ಅಂದರೆ ತಾರತಮ್ಯ ಅನ್ನೋದು ಕೆಳಗಿನವರಿಗೆ ಮೇಲಿನವರಿಗೆ ಕೆಳಗಿನವರಿಗಿಂತ ಉತ್ತಮತ್ವವನ್ನು ತಂದುಕೊಡೋದು. ಪೂಜಾಯ ವಿಷಮ ದೃಷ್ಟಿ ಸಮಾ ಸಾಮ್ಯಂ ವಿದುಃಖಜಂ. ಆದ್ದರಿಂದ ಪೂಜಾಯ ವಿಷಮ ದೃಷ್ಟಿ, ಆದ್ದರಿಂದ ವಿಷಮ ದೃಷ್ಟಿ ಪೂಜೆನೇ ಇರಬೇಕು. ವಿಷಮ ದೃಷ್ಟಿ ಪೂಜೆ ಅಂದ್ರೇನು? ತಾರತಮ್ಯ ಕ್ರಮದ ಪೂಜೆನೇ ಮಾಡಬೇಕು. ಸಮಾ ಸಾಮ್ಯಂ ವಿದುಃಖಜಂ. ಸಮ ಅಂದರೆ ಈ ರೀತಿ ಸಾಮ್ಯ, ನಿಷ್ಪಕ್ಷಪಾತತ್ವನೇ ಹೊರತು ಈ ಸಾಮ್ಯ ಅಲ್ಲ. ಇತಿ ಬ್ರಹ್ಮ ವೈವರ್ತೆ. ಅದಕ್ಕೆ ಒಳ್ಳೆಯ ಇದನ್ನು ಹೇಳ್ತಾ ಇರೋದು, ಒಳ್ಳೆ ದೃಷ್ಟಾಂತ ಅಂದರೆ ಊಟ ಕೂತಾರೆ ಎಲ್ಲರೂ ಸಮನಾಗಿ ಬಡಿಸು ಅಂತ ಹೇಳಿಬಿಟ್ಟ. ಎಲ್ಲ ಒಂದು ಕೆಜಿ ಕೆಜಿ ಅನ್ನ ಬಡಿಸಿಬಿಟ್ರೆ ಗತಿ ಏನಾಗ್ಬಿಟ್ಟ? ಎಷ್ಟು ಮಾಡ್ತಾನೆ ಅವನು ನೋಡಿ, ದೊಡ್ಡವರೆಷ್ಟು, ಚಿಕ್ಕವರೆಷ್ಟು, ಯಾವ ಯೋಗ್ಯತೆ ಎಷ್ಟು, ಅದೆಲ್ಲ ನೋಡ್ಕೊಂಬಿಟ್ಟು ಆ ಥರ ಬಡಿಸ್ತಾನೆ. ಎಲ್ಲರಿಗೂ ಸಮನಾಗಿ ಬಡಿಸ್ತೆ ಅಂತ ಹೇಳ್ತಾನೆ. ಆಮೇಲೆ ಕೆಲವರಿಗೆ ಚಿಕ್ಕ ಮಕ್ಕಳಿಗೆ ಒಂದೊಂದೇ ಹಾಕಿದ್ದಾನೆ, ದೊಡ್ಡವರಿಗೆ ನಾಕಾರ ಹಾಕಿದ್ದಾನೆ, ಕೆಲವರಿಗೆ ಹಾಕೇ ಇಲ್ಲ, ಅವ್ರು ಬೇಡ ಅಂತ ಹೇಳಿಬಿಟ್ಟಿದೆ. ಕೆಲವು ರೋಗಿಗಳಿಗೆ ಇಲ್ಲೇ ಇಲ್ಲ, ಎಲ್ಲರಿಗೂ ಸಮನಾಗಿದೆ. ಅವನು ಹೇಳ್ತಾನೆ, ಇವರು ಹೋಗ್ತಾರೆ, ಅವರು ಹೋಗ್ತಾರೆ, ಊಟಕ್ಕೆ ಎಲ್ಲ ಸರಿಯಾಗಿ ಬಂತು ಅಂತ ಹೇಳ್ಬಿಡ್ತಾರೆ. ಅವ್ರೇ ಹೇಳ್ತಾರೆ, ಬಂದವರು ಎಲ್ಲ ಸರಿಯಾಗಿ ಬಂತು ಅಂತ ಹೇಳ್ಬಿಡ್ತಾರೆ. ಬೈಯೋರು ಬೇರೆ, ಏನು ಬಂದರೂ ಬೈತಾ ಇರ್ತಾರೆ, ಅವ್ರ ವಿಚಾರ ಬೇರೆ. ಅದು ಸರಿಯಾಗಿದೆ, ಇಲ್ಲ ಸರಿ ಹೋಯ್ತು, ಬೇಕಾದಷ್ಟು ಆಯಿತು ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಈಕ್ವಲಾಗಿ ತಿಂದಿಲ್ಲ, ಸಮಸ್ಯೆ ಅಂದರೆ ಎಲ್ಲರೂ ಈಕ್ವಲಾಗಿ ತಿಂದೇ ಇಲ್ಲ, ಎಲ್ಲರಿಗೂ ಸಮವಾಗಿದೆ. ಯೋಗ್ಯತೆ ತಕ್ಕಂತೆ ಹಾಕಿರೋದ್ರಿಂದ ಆ ಸಮವಾದ ಬಡಿಸುವಿಕೆ ಹೇಗೋ ಸಮನಾದ ಗೌರವ ಹಾಗೆ ಅಂತ ಅರ್ಥ. ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಅವ್ರಿಗೆ ಅರ್ಥ ಬರೆದು ಬಿಡ್ತಾರಲ್ಲ, ಅವಾಗ ಏನು ಭಾಷೆ ಆಗುತ್ತೆ ಅದಕ್ಕೆ? ಅದಕ್ಕೆ ಭಾಷೆಗಳೇ ಆಗ್ಬೋದು, ತಾರಿ ತೋರಿಸಿ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಳ್ತಾರೆ. ಇತಿ ಬ್ರಹ್ಮ ವೈವರ್ತೆ ಸುಹೃದಾದಿಷು ಶಾಸ್ತ್ರೋಕ್ತ ಪೂಜಾದಿ ಕೃತಿ ಅನ್ಯೂನಾನಧಿಕ ಯಾ ಸಾಪಿ ಸಮತಾ ತದಪ್ಯಾಹು. ಅದು ಕ್ಲಿಯರ್ ಮಾಡ್ತಾರೆ. ಸುಹೃದಾದಿಷು ಆದಿಶಬ್ದದಿಂದ ಸುಹೃನ್ ಮಿತ್ರ ಹರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಅಂತ ಹೇಳಿದ್ದಾರೆ. ಅವರಲ್ಲಿ ಪೂಜಾ ಶಾಸ್ತ್ರೋಕ್ತ ಪೂಜಾದಿ ಕೃತಿ ಅನ್ಯೂನ ಅನಧಿಕ. ಮೊದಲೇದಾಗಿ ಶಾಸ್ತ್ರೋಕ್ತವಾದ ಪೂಜೆ ಆಗಬೇಕು. ಎರಡನೇದಾಗಿ ಅನ್ಯೂನ ಅನಧಿಕ. ಅನ್ಯೂನ ಅಂದ್ರೇನು? ಯೋಗ್ಯತೆ ಕಡಿಮೆ ಆಗಬಾರ್ದು. ಅನಧಿಕ ಅಂದ್ರೇನು? ಹೆಚ್ಚು ಆಗಬಾರ್ದು, ಸರಿಯಾಗಿ ಮಾಡಬೇಕಾಗ. ಯಾ ಸಾಪಿ ಸಮತಾ, ಅದನ್ನು ಸಮತ ಅಂತ ಕರೀತಾರೆ. ಅದನ್ನು ಡೆಫೈನ್ ಕೂಡ ಮಾಡಿದ್ದಾರೆ ಗರುಡ ಪುರಾಣದಲ್ಲಿ ಅಂತ ಕೋಟ್ ಮಾಡ್ತಾರೆ. ತದಪಿ ಆಹುಹು ಯಥಾ ಸುಹೃತ್ಸು ಕರ್ತವ್ಯಂ ಪಿತೃ ಶತ್ರು ಸುತೇಷು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸಮುಚ್ಯತೆ. ಯಥಾ ಸುಹೃತ್ಸು ಕರ್ತವ್ಯಂ, ಸುಹೃತ್ ಮಿತ್ರ ಹರಿ ಉದಾಸೀನ ಎಲ್ಲ ಇದ್ದಾರೆ. ಏನು ಮಾಡಿದ ಸುಹೃತ್ಸು? ಒಳ್ಳೆಯವರಲ್ಲಿ ಮಾಡಬೇಕಾದ ಒಂದು ಇದಿದೆ. ಯಾರವರು? ಪಿತೃ ಶತ್ರು ಸುತೇಷು ಚ. ತಂದೆ ಬರ್ತಾನೆ, ಶತ್ರು ಬರ್ತಾನೆ, ಮಗ ಬರ್ತಾನೆ. ಎಲ್ಲರೂ ಏನು ಮಾಡ್ತಾ, ಮಗ ಬಂದ, ನಮಸ್ಕಾರ ಮಾಡಿಸ್ಕೊಂಡ, ತಂದೆ ತಾನು ನಮಸ್ಕಾರ ಮಾಡಿದ, ಎಲ್ಲರೂ ಮಾಡಿಬಿಟ್ರೆ ಏನು ಮಾಡ್ಬೇಕು? ಅದಕ್ಕಾಗ ಎಲ್ಲರಿಗೂ ತಾನು ಮಾಡೋದು ಸಾಧ್ಯ ಇಲ್ಲ, ಎಲ್ಲಕ್ಕೆ ಮಾಡಿಸ್ಕೊಡೋದಕ್ಕೆ ಆಗೋದಿಲ್ಲ. ದೊಡ್ಡವ್ರಿಗೆ ಏನು ಮಾಡ್ಬೇಕು? ತಾನು ನಮಸ್ಕಾರ ಆದಿಗಳು ಮಾಡಬೇಕು, ಚಿಕ್ಕವ್ರ ಕೈಲೇ ಮಾಡಿಸ್ಕೋಬೇಕು. ಅದು ಕ್ರಮ, ಅದು ಅದೇ ದೃಷ್ಟಾಂತ ಕೊಟ್ಟರು. ಪಿತೃ ಶತ್ರು ಸುತೇಷು ಚ. ಪಿತೃ ತಂದೆ, ಪಿತೃ ಶಬ್ದಕ್ಕೆ ತಾಯಿ ಅಂತಲೂ ಅರ್ಥ. ಪಿತೃಕಾರ್ಯ ಅಂದರೆ ತಾಯಿ ಕಾರ್ಯ ಇದೆ ಅಂತ, ಆದರೂ ಪಿತೃಕಾರ್ಯ ಅಂತಾರೆ ಹೊರತು ಮಾತೃಕಾರ್ಯ ಅಂತ ಕರೆಯೋದಿಲ್ಲ. ಎಲ್ಲದಕ್ಕೂ ಪಿತೃಶಬ್ದಕ್ಕೆ ಏನರ್ಥ? ಅದಕ್ಕೆ ಪಿತೃಪೂರ್ತಿ ಅವರೆಲ್ಲರೂ ಇಟ್ಕೊಂಡಾಗ್ಬಿಡ್ತಾರೆ. ಪಿತೃಶತ್ರು ಸುತೇಷ ಚ ಯಥಾ ಸುಹೃತ್ಸು ಕರ್ತವ್ಯಂ. ಪಿತೃಗಳಲ್ಲಿ, ಶತ್ರುಗಳಲ್ಲಿ, ಮಕ್ಕಳಲ್ಲಿ ಹೆಂಗೆ ನಡಿಬೇಕೋ, ಸುಹೃತ್ತುಗಳಲ್ಲಿ ಹೆಂಗೆ ನಡಿಬೇಕೋ, ತಥಾ ಕರೋತಿ ಪೂಜಾದಿ. ಹಾಗೆ ಗೌರವಾದಗಳನ್ನು ಯಾರು ಕೊಡ್ತಾರಲ್ಲ ಅವ್ರನ್ನ ಸಮಬುದ್ಧಿ ಅಂತ ಕರೀತಾರೆ. ಸಮಬುದ್ಧಿ ಸಮುಚ್ಚತೆ, ಅವರು ಸಮಬುದ್ಧಿಯವರು ಅಂತ ಕರೆಯೋದ್ರಿಂದ, ಗರುಡ ಪುರಾಣ ಸ್ಪಷ್ಟ ಹೇಳಿರೋದ್ರಿಂದ ಎಂದೂ ಕೂಡ ಒಂದೇ ರೀತಿಯಾದ ಪೂಜೆ ಅಂತ ಅರ್ಥ ಅಲ್ಲ. ಸರಿಯಾಗಿ ತಿಳ್ಕೊಂಡು ಅದನ್ನು ತಿಳ್ಕೊಂಡು ಅನುಷ್ಠಾನಕ್ಕೆ ತರಬೇಕು. ಅದನ್ನು ದೃಷ್ಟಿರೇವ ಉಕ್ತ ಪ್ರಕಾರೇಣ ಸಮಾಕಾರ್ಯ ಅದಕ್ಕೆ ಹೇಳ್ತಾರೆ. ದೃಷ್ಟೇರೇವ ಉಕ್ತ ಪ್ರಕಾರ, ಸಮದೃಷ್ಟಿ ಹೇಳ್ತಿರೋದಿಲ್ಲಿ, ಸಮದೃಷ್ಟಿ ಹೇಳ್ತಿರೋದ್ರಿಂದ ನಿಷ್ಪಕ್ಷಪಾತವಾದ ದೃಷ್ಟಿ, ಇದು ತಾತ್ಪರ್ಯ. ಪೂಜಾದು ವಿಷಮೇವ, ಪೂಜೆ ಮಾತ್ರ ವಿಶ್ವ ವ್ಯತ್ಯಾಸ ಆಗಲೇಬೇಕು, ಹಾಗೆ ಆಗುತ್ತೆ. ಪ್ರಮಾಣಾಂತರಮಃ ಗುಣೇತಿ, ಬೇರೊಂದು ಪ್ರಮಾಣ ಕೊಡ್ತಾರೆ. ಗುಣೇತಿ ಯಾ ವಿಷಮ ಪೂಜಾ ಸಾ ವೈಷಮ್ಯಂ, ಯಾ ವಿಷಮ ಪೂಜಾ ಸಾ ವೈಷಮ್ಯಂ ಅಂತ ವೈಷಮ್ಯ ಯಾವಾಗಲೂ ಒಪ್ತೇವೆ ನಾವು. ತಸ್ಯೈವ ವ್ಯಾಖ್ಯಾನ ಉತ್ತಮತ್ವ. ಸಾಮ್ಯಂ ದದಾತಿ ವಿದುಃಖತ್ವ ನಿಮಿತ್ತ. ಸಾಮ್ಯಂ ದದಾತಿ ವಿದುಃಖ, ಈ ರೀತಿ ಮಾಡಿದಾಗ ದುಃಖ ಆಗೋದೇ ಇಲ್ಲ. ಮಾಡಿಸ್ಕೊಂಡವರಿಗೂ ದುಃಖ ಆಗಲ್ಲ, ಇವನಿಗೂ ದುಃಖ ಆಗೋದಿಲ್ಲ. ಮಾಡಿಸ್ಕೊಂಡು ಸರಿಯಾಗಿ ಅಂತ ಹೇಳ್ತಾರೆ, ಅವ್ರಿಗೆ ತಪ್ಪು ಅಂತ ಹೇಳ್ತಾರೆ ಯಾರು ಕೂಡ. ಆ ರೀತಿ ಅವ್ರು ಗೌರವ ಮೊದಲು ಅವ್ರಿಗೆ ಕೊಟ್ಟರೆ ಕೊಡಿ ಅಂತೆ. ಇವರು ಸರ್ಕಾರದಲ್ಲೂ ಕೂಡ ಏನಿದೆ, ಪ್ರೋಟೋಕಾಲ್ ಫಾಲೋ ಮಾಡಲೇಬೇಕಿಲ್ಲ, ದೊಡ್ಡ ಅಪರಾಧ ಅದು ಒಂದು. ಅದು ಸೇರಿಸಿ ಕಡಿಮೆ ಹಾಕಿರೋ ದೊಡ್ಡ ಅಪರಾಧ. ಯಾರು ಎಲ್ಲಿ ಕೊಡಬೇಕು, ಎಷ್ಟೆಷ್ಟು ಮಾಡಬೇಕು, ಯಾರಿಗೆ ಎಷ್ಟು ಪ್ರಾಶಸ್ತ್ಯ, ಅದಿಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಬಿದುಃಖತ್ವ ನಿಮಿತ್ತಂ ಸುಹೃದಾದಿಷು ಇದು ಏತನ್ನ ಯೋಗಾರೂಢ ವಿಷಯಮಿತಿ ತತ್ರ ಇವನೋಕ್ತಂ ನಹಿ ಯೋಗಾರೂಢೋ ಲೌಕಿಕೇಶು. ಆಮೇಲೆ ಲೌಕಿಕೇಶು ಅರಿಷು ಅಪಕಾರಂ ಕರೋತಿ ನಹಿ ಯೋಗಾರೂಢ. ಯೋಗಾರೂಢನ ಬಗ್ಗೆ ಮಾತು ಬಂದಿಲ್ಲ, ಯೋಗ ಮಾಡಲಿಕ್ಕೆ ಹೊರಟವನ ಬಗ್ಗೆ ಬಂದಿದೆ. ಯೋಗಾರೂಢ ಕಾಂಟ್ಯಾಕ್ಟೇ ಬರೋದಿಲ್ಲ, ಅವನು ಏನು ಮಾಡ್ಕೊಂಡು ಗೊತ್ತಿರ್ತಾನೆ, ಧ್ಯಾನಾದಿಗಳನ್ನ ಮಾಡ್ತಾನಾದ್ರಿಂದ ಅವನು ಪ್ರಶ್ನೆ ಬೇರೆ. ಆದರೆ ಇವರು ಸಾಧಕರೆಲ್ಲ ಈ ರೀತಿ ಮಾಡಿದರೆ ಬೇಗ ಅವರಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ತಾತ್ಪರ್ಯ. ಪ್ರತ್ಯುಪಕಾರ ನಿರಪೇಕ್ಷೆಯ ಉಪಕಾರ ಕೃತ್ ಸುಹೃತ್. ಇಲ್ಲಿ ಕೆಲವು ಪದಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸುಹೃತ್ ಮಿತ್ರ ಹರಿ ಮಧ್ಯಸ್ಥ ದ್ವೇಷಿ ಅಂತ ಕರೀತಾರೆ. ಸುಹೃತ್ ಮಿತ್ರ ಅಂತಿದೆ, ಸುರನ್ ಮಿತ್ರ ಹರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂದಿಟ್ಟು. ಸುಹೃತ್ ಶಬ್ದಕ್ಕೆ ಮಿತ್ರ ಅಂತಾನೆ ಅರ್ಥ, ಮಿತ್ರ ಶಬ್ದ ಸುಹೃತ್ ಅಂತಾನೆ ಅರ್ಥ. ರಿಪುಟೇಷನ್ ಆಯ್ತು, ಗೇಟ್ ಬಾಗಲು ಅಂತ ಹೇಳ್ತಾರೆ, ಆ ರೀತಿ ಆಯ್ತಲ್ಲ ಅಂತ ಕೇಳಿದ್ರೆ ಹಾಗಲ್ಲ, ಸೂಕ್ಷ್ಮ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೇನೆ ಪ್ರತ್ಯೇಕ ಪ್ರತ್ಯೇಕ ಪದ ಹೇಳಿದ್ದಾರೆ. ಇನ್ನು ಅವನು ಬೈದವನಿದ್ದಾನೆ, ಹೇಳಿದ್ದು ವಿ ಕೆ ರಾಜವಾಡೆ ಅಂತ ಒಬ್ಬನು, 1960 ಸರಿಯಾಗಿ ವರ್ಷ ಆಗೋಯ್ತು, ಸರಿಯಾಗಿ 100 ವರ್ಷ ಆಗೋಯ್ತು. ಅದು ಗ್ರಾಮರ್ ಆಫ್ ಭಗವದ್ಗೀತೆ ಅದು ಲೇಖನ ಬರೆದಿದ್ದ, ಬರೀ ಬೈತಾನೆ ಭಗವದ್ಗೀತೆ ಅನ್ನೋದ್ರೊಳಗೆ ಕುಚ್ಚಿ. ಅವನು ತಿರುಗಿ ಬೇಕಾಷ್ಟಾನೆ ಬೈದ್ರು, ಆಮೇಲೆ ವಿಚಾರ ಬೇರೆ. ಇದನ್ನು ಹೇಳ್ತಾನೆ ಸುಹೃತ್ವದ ಮಿತ್ರ ಅಂದಂದೆ ಗೀತಾ ಬರೆಯವರಿಗೆ ಶ್ರೀನಾನಿಮಸೆ ಗೊತ್ತಿಲ್ಲ, ಹೀಗೆಲ್ಲ ಬರೀತಾನೆ, ಕಾಮೆಂಟ್ ಮಾಡ್ತಿದ್ದರು ಕೆಲವು ಆಚಾರ ಭಾಷೆ ಓದಿದ್ರೆ ಗೊತ್ತಾಗ್ತದೆ ಎಷ್ಟು ವ್ಯತ್ಯಾಸ ಇದೆ. ಪ್ರತ್ಯುಪಕಾರ ನಿರಪೇಕ್ಷೆಯ ಉಪಕಾರ ಕೃತ ಸುಹೃತ್. ಸುಹೃತ್ ಅಂದರೆ ಯಾರು ಗೊತ್ತಾ, ಪ್ರತ್ಯುಪಕಾರ ನಿರಪೇಕ್ಷೆಯ ಉಪಕಾರ ಕೃತ. ಪ್ರತ್ಯುಪಕಾರವನ್ನು ಮಾಡಲಿ ಅಂತ ಅಪೇಕ್ಷೆ ಇಲ್ಲದೇನೆ ತಾನು ಉಪಕಾರ ಮಾಡ್ತಾನಲ್ಲ, ಅವನೇನಂತಾರೆ ಸುಹೃತ್ ಅಂತ ಕರೀತಾರೆ. ದೇವರು ನಮಗೆ ಸುಹೃತ್ ಆಚಾರ ಹೇಳ್ತಾರೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಅದಕ್ಕೆ ನಮ್ಮ ಪ್ರಕಾರ ಫ್ರೆಂಡ್, ಓ ಗಾಡಿ ಮೇಲೆ ಫ್ರೆಂಡ್ ಅಂದರೆ ಅದು ವಿಶಿಷ್ಟಾದ್ವೈತ ಸಮಯ ಬಿಡ್ತಲ್ಲ, ಅದಲ್ಲ ಈ ಥರ ಸುರುತ್ ಅಂತ ಅರ್ಥ. ಆ ದೇವರು ದೊಡ್ಡವನಾಗ್ತಾನೆ ಚಿಕ್ಕವನಾಗ್ತಾನಾಗ ಭಾರಿ ದೊಡ್ಡವನಾಗಿಬಿಡ್ತಾನೆ. ಕ್ಲೇಶ ಸ್ಥಾನಂ ನಿರೂಪ್ಯ ಯೋ ರಕ್ಷಾಂ ಕರೋತಿ ಸ ಮಿತ್ರಂ. ಅಪಾಯ ಬರೋದನ್ನು ತೋರಿಸಿಬಿಟ್ಟು ಮುಂಜಾಗ್ರತೆಯ ವಹಿಸ್ಲಿಕ್ಕೆ ಹೇಳಿ ರಕ್ಷಣೆ ಮಾಡೋದು ಮಿತ್ರ ಅಂತ ಕರೀತಾರೆ. ಎರಡು ಡಿಫರೆನ್ಸ್ ಇದೆ, ಗೊತ್ತಾಯ್ತಾ? ಒಂದನೇ ಡಿಫರೆನ್ಸ್ ಏನದು, ಪ್ರತಿ ಯಾವುದೋ ಮಗು ಬಿತ್ತು ಎತ್ತಿಬಿಟ್ಟ, ಇವ್ರು ಯಾರು ಮಗು, ಅವನ ಉಪಕಾರ ಮಾಡಿದ್ದಾರೋ ಇಲ್ವೋ, ಇದು ನಾಳೆ ಏನಾದ್ರು ಮಾಡುತ್ತಾ, ಇದಕ್ಕೇನು ಕೊಡ್ಲಿಕ್ಕೆ ಬರತ್ತೆ ಪಾಪ, ಬಿಟ್ಬಿಡ ಅದು ಹೋಯ್ತು, ಏನು ಎತ್ತಿದ ಸಂತೆ ಹೊರಟು ಹೊರಟುಬಿಟ್ಟ. ಸುಹೃತ್ ಒಳ್ಳೆ ಮನಸ್ಸು ಅಂತ ಹೇಳಿ, ಸುಹೃತ್ ಹೃತ್ ಅಂದರೆ ಮನಸ್ಸು, ಸು ಅಂದರೆ ಒಳ್ಳೆಯದು, ಒಳ್ಳೆಯ ಮನಸ್ಸು, ಹೆಲ್ಪಿಂಗ್ ನೇಚರ್ ಅಷ್ಟೇ. ಇದು ಒಬ್ಬ ನೋಡ್ದ, ತುಂಬ ದುಃಖಕ್ಕೆ ಒಳಗಾಗ್ತಾ ಇದ್ದ, ನೋಡು ಅಪಾಯ ಇದೆ, ಹುಷಾರು, ಹಾಗೆಲ್ಲ ಇರಬೇಡ, ವ್ಯವಸ್ಥೆ ಮಾಡ್ಕೊ ಅಂತ ಹೇಳಿ ಕಳಿಸ್ತಾನೆ. ಅವನೇ ಅವನು ಮಿತ್ರ ಬದರಿಗೆ ಹೋಗ್ತಿದ್ದೀರಿ, ಭಾರಿ ಚಳಿ, ಹುಷಾರಾಗಿರಿ ಅಂತ ಮೊದಲೇ ಹೇಳಿಬಿಟ್ಟು ಹೇಳ್ತಾರಲ್ಲ. ಅದರಲ್ಲಿ ಏನದು, ಇವೋ ರಕ್ಷಾಂ ಕರೋತಿ ಸ ಮಿತ್ರಂ, ಅವನು ಮಿತ್ರ ಅವನು. ಹರಿಹಿ ಮತ್ತಿನ್ನೊಂದು ಮುಂದೆ ಪದ ಇದೆ, ಸುರುನ್ ಮಿತ್ರ ಹರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ. ಹರಿ ಅಂದರು ಒಂದೇ, ದ್ವೇಷ್ಯ ಅಂದರು ಒಂದೇ. ದ್ವೇಷ ಮಾಡೋನು ಹರಿ, ದ್ವೇಷ ಇಬ್ಬರು ದ್ವೇಷ ಮಾಡ್ತಾರೆ, ಅದು ವ್ಯತ್ಯಾಸ ಹೇಳ್ತಾರೆ. ಹರಿಹಿ ವಧಾಧಿಕರ್ತ, ಯಾವನು ಸಂಹಾರಾದಿಗಳನ್ನ ಮಾಡಕ್ಕೆ ಬರ್ತಾನೆ ಅವನೇನಂತ ಕರಿಬೇಕು, ಹರಿ ಅಂತ ಕರಿಬೇಕು. ಸಂಹಾರಾದಿಗಳನ್ನ ಮಾಡಕ್ಕೆ ಬರೋನು. ಕರ್ತವ್ಯ ಉಪಕಾರೇ ಅಪಕಾರೇಯ ಉದಾಸ್ತೆ ಸ ಉದಾಸೀನ. ಅಲ್ಲಿ ಮಧ್ಯಸ್ಥ ಇದೆ, ಉದಾಸೀನ ಇದೆ. ಮಧ್ಯಸ್ಥ ಅಂದ್ರೆ ಉದಾಸೀನ ಅಂದ್ರೆ ಒಂದೇ ಅಲ್ಲ, ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಸಿನಾನಿಯಮ್ಸಲ್ಲಿರೋದು, ಸುರುಣ್ ಮಿತ್ರ, ಹರಿ ದ್ವೇಷ್ಯ, ಉದಾಸೀನ, ಮಧ್ಯಸ್ಥ, ಎಲ್ಲ ಸಿನಾನಿಯಮ್ಸ್. ಅದು ಆ್ಯಕ್ಚುಲಿ ಅಲ್ಲ, ಸೂಕ್ಷ್ಮ ಮೂಲಕ ಭಗವಂತ ಏನು ತೋರಿಸ್ತಾನೆ ಅಂದರೆ, ಒಂದೇ ರೀತಿ ಕಾಣ ಪದಗಳಲ್ಲೂ ಏನಿದೆ, ಸೂಕ್ಷ್ಮ ಅರ್ಥ ವ್ಯತ್ಯಾಸ ಇದೆ ಅಂತ ಗಮನಿಸ್ಬೇಕು. ಕರ್ತವ್ಯ ಉಪಕಾರೇ ಅಪಕಾರೇ ಚ ಯಾ ಉದಾಸ್ತೆ ಸ ಉದಾಸೀನ. ಕರ್ತವ್ಯ ಉಪಕಾರೇ, ಉಪಕಾರ ಮಾಡೋ ಪ್ರಸಂಗ ಬಂದಿದೆ, ಮಾಡೋದಿಲ್ಲ. ಅಪಕಾರ ಮಾಡೋ ಪ್ರಸಂಗ ಬಂದಿದೆ, ಮಾಡೋದಿಲ್ಲ. ಅವನೇನಂತಾರೆ, ಉದಾಸೀನ, ನೆಗ್ಲಿಜೆನ್ಸ್. ಅದು ನೆಗ್ಲಿಜೆನ್ಸ್, ಇದು ಇಂಪಾರ್ಷಿಯಲ್. ಮಧ್ಯಸ್ಥ ಅಂದರೆ ಇಂಪಾರ್ಷಿಯಲ್, ಮಧ್ಯಸ್ಥರಾಗಿರ್ತಾರೆ, ಇಂಪಾರ್ಷಿಯಲ್ ಅವನು. ಅದು ಮಾಡೋದನ್ನು ಮಾಡ್ತಾನೆ, ಬಿಡೋದನ್ನು ಬಿಡಿಸ್ತಾನೆ. ಅದು ಇಲ್ಲಿ ಹಾಗಲ್ಲ, ಎರಡೂ ಮಾಡೋದಿಲ್ಲ. ಉಪಕಾರ ಮಾಡೋದು, ಅಪಕಾರ ಮಾಡೋದು, ಎಷ್ಟು ಸೂಕ್ಷ್ಮ ವ್ಯತ್ಯಾಸ ಇದೆ. ಉದಾಸೀನ. ಕರ್ತವ್ಯಂ ಉಭಯಮಪಿ ಯಹ ಕರೋತಿ, ಉಪಕಾರ ಮಾಡಬೇಕಾದ್ರೆ ಉಪಕಾರನೂ ಮಾಡ್ದ, ಅಪಕಾರ ಬಂದಾಗ ಅಪಕಾರನೂ ಮಾಡ್ದ. ಅವನು ಮಧ್ಯಮ, ಮಧ್ಯಸ್ಥ. ಇಲ್ಲಿ ಮಧ್ಯಮ ಅಂತಿದ್ದಲ್ಲ, ಮಧ್ಯಸ್ಥ ಅಂತ ಅರ್ಥ. ಅವಾಸಿತ ಕೃತ್ ದ್ವೇಷ್ಯ. ಅವಾಸಿತ ಕೃತ್ ಅಂದ್ರೆ ಏನು, ಮನೆ ಮಠ ಹಾಳು ಮಾಡೋನು. ಅವನು ದ್ವೇಷ್ಯ, ಅವನು ಪ್ರಾಣ ತೆಗಲಿಕ್ಕೆ ಬರೋದಿಲ್ಲ. ಏನ್ ಮಾಡ್ತಾನ ಅವನು, ಮನೆ ಮಠ ಅವಾಸಿತ ಕೃತ್, ವಾಸಿತ ಅವಾಸಿತ, ವಾಸಸ್ಥಾನ ನಾಶ ಮಾಡಿಬಿಡ್ತಾನೆ. ಅವನು ದ್ವೇಷ್ಯ. ಆಹಾ ದುರ್ಯೋಧನ ಎರಡು ರಾಜ್ಯನೂ ಕಿತ್ಕೊಂಡ, ಕೊಲ್ಲೋಕೆ ಹೋದ, ಎಲ್ಲ ಆಗ್ಬಿಟ್ಟ. ಹೇಳ್ತಾರಲ್ಲ, ಆರರಲ್ಲಿ ಒಂದು ಮಾಡಿದ್ರೆ ಆತ ತಾಯಿ ಅಂತ ಕರೀತಾರೆ, ಗೊತ್ತಾಯ್ತಾ? ಆರು ಮಾಡಿದ ಆತ ತಾಯಿ ಅಂದ್ರೆ ಅವನು, ಆದರೆ ಒಂದೊಂದಕ್ಕೂ ಅವನು ವಧಾನನಾಗ್ತಾನೆ. ಆರು ಮಾಡಿದಾಗ ಸರ್ವಾತ್ಮನ ವಧ್ಯನಾಗ್ತಾನೆ. ಆಹಚ ಏತ ಇದೆಲ್ಲ ಹೇಳ್ತಿರಲ್ಲ ಸುಮ್ಮ ಮ್ಯಾನೇಜ್ ಮಾಡಕ್ಕೆ ಹೇಳ್ತಿರತ್ತೆ ಕೇಳಿದ್ರೆ ಇಲ್ಲ ಪ್ರಮಾಣ ಇರೋದೇ ಹಾಗೆ ಅಂತ ಡಿಕ್ಷನರಿ ಇರೋದೇ ಹಾಗೆ ಗೊತ್ತಿರೋದವ್ರು ಆಕ್ಷೇಪಣೆ ಮಾಡ್ತಾರೆ. ವೇದವ್ಯಾಸವರು ಇಲ್ಲಿ ಇದನ್ನು ಉಪಯೋಗಿಸಿ ಬೇರೆ ಕಡೆ ಅರ್ಥ ಹೇಳಿಬಿಟ್ಟಿದ್ದಾರೆ. ಅದು ಏನಂತ ದ್ವೇಷ್ಯ ಅವಾಸಿತ ಕೃತ್ ಕಾರ್ಯ ಮಾತ್ರ ಕಾರಿ ತು ಮಧ್ಯಮ ಪ್ರಿಯಕೃತ್ ಪ್ರಿಯ ನಿರೂಪ್ಯಾಪಿ ಕ್ಲೇಶಮ್ಯ ಪರಿರಕ್ಷತಿ ಸಮಿತ್ರಂ ಉಪಕಾರಂತು ಅನಪೇಕ್ಷ ಉಪಕಾರ ಕೃತ್ ಯಸ್ ಯಹ ತಹ ತತಃ ಸಾ ಸುಹೃತ್ ಪ್ರೋಕ್ತಃ ಶತ್ರುಶ್ಚಾಪಿ ವಧಾಧಿಕೃತ್ ಇತಿ. ಎಲ್ಲದಕ್ಕೆ ಅರ್ಥ ಬಂದೋಯ್ತು. ದ್ವೇಷ್ಯ ಅವಾಸಿತ ಕೃತ್ ಕಾರ್ಯ ಮಾತ್ರ ಕಾರಿತು ಮಧ್ಯಮ ಮಾಡಬೇಕಾದ್ರೆ ಮಾಡೋನು ಪ್ರಿಯಕೃತ್ ಪ್ರಿಯ ಕೆಲವು ಇಲ್ಲದ ಪದಕ್ಕೂ ಹೆಚ್ಚು ಜಾಸ್ತಿ ಹೇಳಿಬಿಡ್ತಾರೆ. ಯಾಕೆಂದರೆ ಬೇರೆ ಕೈ ಅನ್ನು ತಿಳ್ಕೊಡಿ ಅಂತೇಳಿ. ವೀರ್ ನಿರೂಪ್ಯ ಅಪಿ ಕ್ಲೇಶಂ ಯಹ ಪರಿರಕ್ಷತಿ ಸಮಿತ್ರಂ ಕ್ಲೇಶಂ ನಿರೂಪ್ಯ ಯಹ ಪರಿರಕ್ಷತಿ ಸಹ ಮಿತ್ರಂ ಉಪಕಾರಂತು ಅನಪೇಕ್ಷ ಉಪಕಾರ ಕೃತ್ ಸುಹೃತ್ ಉಪಕಾರಂ ಅನಪೇಕ್ಷ ಉಪಕಾರ ಕೃತ್ ಉಪಕಾರ ಮಾಡೋದನ್ನು ಮಾಡಿದ್ದೇನೆ ಮುಂದೆ ಮಾಡಬಹುದು ಅಂತ ಯೋಚನೆ ಕೂಡ ಇಲ್ಲ ಹಿಂದೆ ಮಾಡಿದ್ದಾನೆ ಅಂತಲೂ ಇಲ್ಲ. ಒಳ್ಳೆಯದಾಗಬೇಕು ಒಳ್ಳೆಯದು ಅಷ್ಟೇ ಅವನ ಉದ್ದೇಶ. ಶತ್ರುಶ್ಚಾಪಿ ವಧಾಧಿಕೃತ್ ಹರಿ ಅಂದರೆ ಶತ್ರು ವಧ ಮೊದಲಾದಗಳನ್ನು ಮಾಡುವವನು ಶತ್ರು. ಈಗ ಅರ್ಥ ಬರೋದು ಪ್ರತಿಯೊಂದನ್ನು ಎಷ್ಟು ಸೂಕ್ಷ್ಮ ನೋಡಬೇಕು ಅಂತ ಹೇಳ್ತಾರೆ. ಹಾಂ ಇತಿ ಚ ಇದು ಪ್ರಸಿದ್ಧ ಡಿಕ್ಷನರಿ ಅಂತ ಇಂದು ನೀವು ಹೇಳಿದ ವಾಕ್ಯ ನಿರ್ಣಯ ಶಬ್ದ ನಿರ್ಣಯ ಅಭಿಧಾನ ಡಿಕ್ಷನರಿಗಳು ಅಮರ ಡಿಕ್ಷನರಿ ಅಂತಷ್ಟು ಎಲ್ಲಿ ಬೇಕಾದ್ರೆ ಸಿಗುತ್ತೆ ಅಂತ ಅದು ನೋಡದೇ ಇದ್ದವ್ರು ಮೋಸ ಹೋಗ್ತ. ಸೊ ಎಲ್ಲಿ ಎಲ್ಲಿ ಹಾಕಿದ್ದಾರೆ ಮಾನವೇ ಅಂತ ಮಾನವ ಎಲ್ಲಿ ಎಲ್ಲಿದೆ ಇಲ್ಲಿ ಹಿಂದಿನ ಶೋಕ ಇದಕ್ಕಲ್ಲ. ಮಾನ ಮನುಸ್ಮೃತಿ ಅಂತ ಅರ್ಥ ಮನೋ ಮಾನವ ಅಷ್ಟೇ. ಸುಹೃನ್ಮಿತ್ರ ಶಬ್ದಯೋಹೋ ಹರಿದ್ವೇಷ್ಯ ಶಬ್ದಯೋಹೋ ಉದಾಸೀನ ಮಧ್ಯಸ್ಥ ಶಬ್ದಯೋಶ್ಚ ಅರ್ಥಭೇದೋ ನ ಪ್ರತೀಯತೆ ಟೀಕಾರ್ಯರು ಬರೀತಾರೆ. ಇವೆರಡಕ್ಕೂ ಅರ್ಥ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಂತೇಳಿ ಆಚಾರ್ಯರು ಆಹಾ ಉತ್ತರ ಕೊಡ್ತಾರೆ. ಪ್ರತ್ಯುಪಕಾರೇತಿ ನಿರಪೇಕ್ಷೆಯ ಅನಪೇಕ್ಷೆಯ ನಿರಪೇಕ್ಷ ಅಂದರೆ ಅಪೇಕ್ಷೆ ಅವಾಸಿತ ಮಂದ್ರ ಅಪ್ರಿಯಂ ವಾಸಸ್ಥಾನ ಇತ್ಯಾದಿ ನಾಥ ಮಾಡೋದು ತತಃ ಉಪಕ್ರಿಯಮಾಣಾತ್. ಮುಂದೆ ಯೋಗಿ ಅಷ್ಟಿಷ್ಟು ಒಂದು ಶ್ಲೋಕ ಇಷ್ಟು ಡಿಟೇಲಾಗಿ ಅರ್ಥ ಅನೇಕ ರೀತಿಯಲ್ಲಿ ಅರ್ಥ ಬರೀತಾ ಹೋಗ್ತಾರೆ. ಸಾಮ್ಯ ಅಂದ್ರೇನು, ಮಿತ್ರಾದಿಗಳೇಂದ್ರೇನು, ಈ ಸಮಬುದ್ಧಿ ಯಾತಕ್ಕೆ ಮಾಡಬಾರ್ದು, ವೈಷಮ್ಯ ಮಾಡಲೇಬೇಕು, ಅನೇಕ ಅರ್ಥಗಳು. ಸುಮ್ಮನೆ ಮೆಕ್ಯಾನಿಕಲ್ ಅರ್ಥ ಹೇಳೋದಕ್ಕೆ ಭಾಷೆ ಬೇಕಾಗಿಲ್ಲ. ಇಷ್ಟೆಲ್ಲ ಹೇಳಿದಾಗ ಏನಾಯ್ತಾಗ ಎಲ್ಲ ಸ್ಪಷ್ಟೀಕರಣ ಸಿಕ್ಕಂತೆ ಆಯಿತು. ಈ ರೀತಿ ಇದ್ದವನಿಗೆ ಬೇಗ ಅಪರೋಕ್ಷ ಯೋಗ ಸಿದ್ಧಿ ಇದು ಕೊಟ್ಟು ಅಪರೋಕ್ಷ ಜ್ಞಾನ ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ತಾತ್ಪರ್ಯ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯತಚಿತ್ತ ಆತ್ಮ ನಿರಾಸೀರ ಅಪರಿಗ್ರಹ. ಇನ್ನು ಯೋಗಿ ಆಗಲಿಕ್ಕೆ ಹೋದವನು ಹೇಗಿರಬೇಕು ಅಂತ ಹೇಳ್ತಾರೆ. ಸಮಾಧಿ ಯೋಗ ಪ್ರಕಾರ ಮಾಹ, ಸಮಾಧಿ ಯೋಗವನ್ನು ಹೇಗೆ ಸಾಧಿಸಬೇಕು ಅಂತ ಹೇಳ್ತಾರೆ. ಮೊದಲಿಗೆ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ. ಯೋಗಿ ಆಗ್ತಕ್ಕೆ ಹೊರಟವನು ಸತತಂ ಯಾವಾಗಲೂ ಕೂಡ ಆತ್ಮಾನಂ ತನ್ನನ್ನು ರಹಸಿ ಸ್ಥಿತ ಯುಂಜೀತ ಪರಮಾತ್ಮನ ಕಡೆಗೆ ರಹಸ್ಯದಲ್ಲಿ ಕೂತ್ಕೊಂಡು ಧ್ಯಾನಾದಿಗಳನ್ನು ಮಾಡಬೇಕು. ಏಕಾಂತದಲ್ಲಿ ಕೂತ್ಕೊಂಡು ಮಾಡಬೇಕೆ ಹೊರತು ತಪಸ್ ಮಾಡ್ತೀವಿ ಅಂಥೇಳಿ ಕಂಪ್ನಿ ಕೊಡಿ ಅಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ಏನದಕ್ಕೆ ತಪಸ್ಸಿಗೆ ಕಂಪ್ನಿ ಕೊಟ್ಟರೆ ತಪಸ್ಸು ಆಗೋದೇ ಇಲ್ಲ. ಅದಕ್ಕೆ ಒಬ್ಬೊಬ್ಬನೇ ಮಾಡಬೇಕು ಅದನ್ನು. ಏಕಾಕಿ ಒಂಟಿಯಾಗಿ ಮಾಡಬೇಕು. ಯಥ ಚಿತ್ತಾತ್ಮ ಯಥ ಚಿತ್ತ ಯಥಾತ್ಮಾಚ. ಮನಸ್ಸಿನ ನಿಗ್ರಹ ಇರಬೇಕು, ದೇಹದ ನಿಗ್ರಹ ಇರಬೇಕು, ಚಿತ್ತ ಮನಸ್ಸಿನ ಕಂಪಾರ್ಟ್ಮೆಂಟ್ ಅದು ನಿಗ್ರಹ ಆಗಿರಬೇಕು. ನಿರಾಸೀಹಿ ಮತ್ತು ಯಾವುದೇ ಫಲಾಪೇಕ್ಷೆ ಇರಬಾರ್ದು. ಹೊರಗಿನ ಫಲಾಪೇಕ್ಷೆ ಇದ್ರೆ ಡಿಸ್ಟರ್ಬೆನ್ಸ್ ಅದು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಅಪರಿಗ್ರಹ ಮತ್ತೆ ಯಾವುದನ್ನು ಇಸ್ಕೊಳ್ಳೋಕೆ ಹೋಗಬಾರ್ದು. ಅದೇನಾಗತ್ತೆ ಮತ್ತೆ ಇಸ್ಕೊಂಡ್ಬಿಟ್ರೆ ಡೆಲ್ಲಿ ಇಟ್ಕೋಬೇಕು ಶುರುವಾಗುತ್ತೆ. ಮತ್ತೆ ಪರಿಗ್ರಹ ಮಾಡಿದೆ ಅಂದರೆ ಅದೇನು ಕಾಪಾಡಬೇಕು ಅದನ್ನು, ಅದೇ ಟೆನ್ಷನ್ ಶುರುವಾಗಿಬಿಡುತ್ತೆ. ಅದು ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ ಅವನು. ಹಾಗೆ ನಿಶ್ಚಿಂತೆ ಆಗಿರಬೇಕು ಅಂದರೆ ಯಾವುದೋ ಯಾರ ಹತ್ರ ನೆನೆಸ್ಕೊಳ್ಳೋಕೆ ಹೋಗಬೇಡ. ಸಮಾಧಿ ಯೋಗ ಪ್ರಕಾರ ಮಹಾ ಯೋಗಿ ಯುಂಜೀತ ಇತ್ಯಾದಿನ ಯುಂಜೀತ ಸಮಾಧಿ ಯೋಗ ಯುಕ್ತಂ ಕುರ್ಯಾತ್ ಆತ್ಮಾನಂ ಮನಃ. ಮನಸ್ಸನ್ನು ಏಕಾಗ್ರತೆಗೊಳಿಸೋ ಅಭ್ಯಾಸವನ್ನು ಒಂಟಿಯಾಗಿ ರಹಸ್ಯ ಸ್ಥಳದಲ್ಲಿದ್ದು ಮನಸ್ಸನ್ನು ಬುದ್ಧಿಯನ್ನು ಎಲ್ಲ ಹತೋಟಿಯಲ್ಲಿಟ್ಟುಕೊಂಡು ಫಲಾಪೇಕ್ಷೆ ಇಲ್ಲದೇನೆ ಯಾವ ದಾನಾದಿಗಳನ್ನು ಸ್ವೀಕಾರ ಮಾಡದೇನೆ ವರ್ತಿಸಬೇಕು. ನಾನು ಉದ್ಧರೇತಿತ್ತೇನೇನೆ ಇವ ಯೋಗ ವಿಹಿತ. ಉದ್ಧರೇತಿ ಅಂತಾಗಲೇ ಹೇಳಿದ್ರಲ್ಲ ಅಂತ ಕೇಳಿದರೆ ಅದು ಜನರಲ್ಲಾಗಿ ಹೇಳಿದ್ದು, ವಿಶೇಷವನ್ನು ಹೇಳ್ತಾರೆ. ತತ್ಕಿಂ ಪುನರ್ವಿಧೀಯತೆ ಇತ್ಯತಃ ಸಮಾಧಿ ರೀತಿ ಪ್ರಕಾರ ಕಥನಾಯ ವಿಧ್ಯನುವಾದ ಇತ್ಯರ್ಥ. ಯೋಗಸಿದ್ಧಿಯ ಪ್ರಕಾರ ಹೇಳೋದಕ್ಕೋಸ್ಕರ ಹಿಂದೆ ಹೇಳಿದ್ದನ್ನು ಹೇಳಿ ಮುಂದುವರಿಸ್ತಾ ಇದ್ದಾರೆ. ಯುಂಜೀತ ಇತಿ ಯೋಗ ಮಾತ್ರ ಮುಚ್ಚತೆ ತತ್ ಕಥಂ ಸಮಾಧಿ ಇತ್ಯುಕ್ತಂ ಇತ್ಯತಃ ಯುಂಜೀತ ಇತಿ. ಯುಂಜೀತ ಅಂತ ಹೇಳಿದರೆ ಯೋಗ ಅಂತ ಹೇಳಿದ್ರೆ ಸಮಾಧಿ ಅಂತ ಎಲ್ಲಿಂದ ಸೇರಿಸ್ಕೊಂಡ್ರಿ ಅಂದರೆ ಯುಂಜೀತ ಅನ್ನೋ ಪದದಲ್ಲೇ ಸಮಾಧಿ ಅನ್ನೋ ಅರ್ಥ ಇದೆ ಅಂತ ಅರ್ಥ. ಸಮಾಧಿ ಅಲ್ಲಿ ಯೋಗ ಪ್ರಕಾರ ಮಹ ಅಂತ ಅಷ್ಟೇ ಹೇಳಬೇಕಾಗಿತ್ತು. ನೀವು ಸಮಾಧಿ ಯೋಗ ಪ್ರಕಾರ ಅಂತ ಯಾತಕ್ಕೆ ಹೇಳಿದರೆ ಅಂದರೆ ಯೋಗಿ ಶಬ್ದಕ್ಕೆ ಯೋಗ ಮಾಡೋಣ, ಯುಂಜೀತ ಅಂಬೋದಕ್ಕೆ ಸಮಾಧಿ ಅಂತ ಅರ್ಥ. ಎರಡನ್ನು ಸೇರಿ ಹೇಳಿದ್ದಾರೆ ಆಚಾರ್ಯರು ಅಂತ ಅರ್ಥ. ಹೇಗಾಯಿತು? ಯೋಗ ಪ್ರಕಾರ ಸಮಾಧಿ ಸಿದ್ಧಿ ಅದು. ಇವತ್ತು ಅಕ್ಕಿನೂ ಅನ್ನೋನು ಎರಡು ಒಂದೇನಾ? ಅಕ್ಕಿ ಎರಡು ಒಂದೇ ಅಲ್ಲ ಅನ್ನ. ಯಾತಕ್ಕೆ? ಅಕ್ಕಿದ ರಿಸಲ್ಟ್ ಅನ್ನ. ಅದರಿಂದ ಅದು ಅನ್ನ ಅಕ್ಕಿ ಬೇರೆ ಹೇಗೋ ಅದೇ ರೀತಿ ಯೋಗ ಬೇರೆ, ಯೋಗ ಸಿದ್ಧಿ ಬೇರೆ, ಸಮಾಧಿ ಒಂದು ಸಿದ್ಧಿ. ನಾನು ಉದ್ಧರೇತಿತ್ತೇನೇನ ಇವ ಯೋಗೋ ವಿಹಿತ. ಪುನಃ ಇತ್ಯಕ್ತಂ ಆತ್ಮಶಬ್ದಸ್ಯ ವಿವಕ್ಷಿತಮರ್ಥಮಾಹ ಸಾಮಾನ್ಯ ಶಬ್ದೋಪಿ ಪ್ರಕರಣಾತ್ ವಿಶೇಷೋ ಅವತಿಷ್ಠತೆ ಇತ್ಯರ್ಥ. ಕೆಲವು ಶಬ್ದಗಳು ಸಾಮಾನ್ಯವಾಗಿದ್ದರೂ ಕೂಡ ಅಂದರೆ ಜನರಲ್ ಸೆನ್ಸಲ್ಲಿ ಬಲಿತರೂ ಕೂಡ ಪ್ರಕರಣದಿಂದಾಗಿ, ಪ್ರಕರಣ ಬಲದಿಂದಾಗಿ ವಿಶೇಷ ಅರ್ಥ ಕೊಡುತ್ತೆ ಅಂತ ಹೇಳ್ತಾರೆ. ಆತ್ಮಶಬ್ದಸ್ಯ ಅತ್ರ ವಿವಕ್ಷಿತ ವರ್ಥಮಾಹ ಆತ್ಮಾನಮಿತಿ. ಇಲ್ಲಿ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಆತ್ಮಾನಂ ಮನಃ, ಇದೆಲ್ಲ ಡೀಟೇಲ್ ಹೇಳ್ತಾರೆ ಮುಂದೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾದಿನ ಕುಶೋತ್ತರಂ. ಇದು ಮುಂದಿನ ಭಾಗ. ಚೇಲಾದಿತಿ ಶುಚೌ ದೇಶೇ ಪ್ರತಿ, ಏಕಾಂತದಲ್ಲಿರಬೇಕು, ಎಲ್ಲೆಲ್ಲೂ ಇಟ್ಬಿಡಬೇಡಿ, ಒಳ್ಳೆ ಸ್ಥಳದಲ್ಲಿ ಇರಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ, ದೇಶ ಶಬ್ದಕ್ಕೆ ಇನ್ನೊಂದು ಅರ್ಥ, ಭರತಖಂಡಾದಿಗಳಲ್ಲಿರ್ತಾರೆ ಅರ್ಥ, ನಿರ್ಮಲವಾದ ಸ್ಥಳ, ಯೋಗ ಸಿದ್ಧಿಗೆ ಅವಕಾಶ ಇರೋ ಸ್ಥಳ ಅಂತ ಅರ್ಥ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಆತ್ಮನಃ. ಆಮೇಲೆ ಪಾಠದ ಆಸನದಲ್ಲೇ ಕೂಡಬೇಕು, ಅದು ಆಸನ ಸ್ಥಿರವಾಗಿ ಶೇಕ್ ಆಗ್ತಿರ್ಬಾರ್ದು. ಶೇಕ್ ಆಗಿ ಏನಾಗುತ್ತೆ, ಈ ಕಡೆ ಹೋದ್ ಈ ಕಡೆ ಹೋಗೋದು, ಏನಾಗುತ್ತೆ ಅವನಿಗೆ, ಬದಿತೆ ಆಗೋದು, ಸ್ನಾನ ಮಾಡೋಕ್ಕೆ ಬರೋದಿಲ್ಲ, ಗಟ್ಟುಗಳು ಗಟ್ಟಿಮುಟ್ಟಾದ ಆಸನ ಆಗಬೇಕು. ಆತ್ಮನಃ ನಾ ಅತ್ಯುಚ್ಛ್ರಿತಂ, ತುಂಬ ಎತ್ತರ ಇರಬಾರ್ದು, ಅಕಸ್ಮಾತ್ ಜಾರಬಾರ್ದು ಬಿದ್ದರೆ ಬದಿತೆ ಆಗೋದು. ನಾ ಅತಿರೀಚ, ತುಂಬ ಕೆಳಗಿರಬಾರ್ದು, ಏನಾಗತ್ತಾಗ ಮೇಲೆ ಹೋಗಕ್ಕೆ ಬರೋದಿಲ್ಲ, ತುಂಬ ಕೆಳಗಿದ್ದು ಬಿಟ್ಟರೆ ಕಾನ್ಸಂಟ್ರೇಷನ್ ಸ್ವಲ್ಪ ಮೇಲಿದ್ದಾಗ ಅದು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅಲ್ಲೇ ಗ್ರೌಂಡ್ ಲೆವೆಲ್ ಇದ್ದುಬಿಟ್ರೆ ಆಗೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಇರಬೇಕು. ನಾತಿನಿ ತುಂಬ ಕೆಳಗಿರಬಾರ್ದು, ತುಂಬ ಎತ್ತರ ಇರಬಾರ್ದು. ಚೇಲಾಜನ ಕುಶೋತ್ತರಂ, ಚೇಲ ಬಟ್ಟೆ, ಕುಚೇಲ ಚೇಲ ಬಟ್ಟೆ, ಅಜಿನ ಅಂದರೆ ಚರ್ಮ, ಕುಶ ಅಂದರೆ ದರ್ಭೆ, ಇವು ಮೂರನ್ನ ಹಾಕ್ಕೋಬೋದು, ಒಂದೊಂದು ಹಾಕ್ಕೊಂಡ್ರೂ ಪರವಾಗಿಲ್ಲ. ಚೇಲ ಅಂದರೆ ಜಮಖಾನ ಹಾಕೋತಾರಲ್ಲ, ಚೇಲ ಅದು, ಜಮಖಾನ ಹಾಕಿ ಕುಡಿಸಿದರೆ ಬಟ್ಟೆ. ಆಮೇಲೆ ಎರಡನೇದೇನು ಅಜಿನ, ಕೃಷ್ಣಾಜನ, ಯಾವುದೋ ಅಜನ ಆಗಬಾರ್ದು, ಕೃಷ್ಣಾಜನ ವ್ಯಾಘ್ರಾಜನ ಕೆಲವು ಮಾತ್ರ ಶ್ರೇಷ್ಠ, ಗೃಹಸ್ಥ ವ್ಯಾಘ್ರ ಯತಿಗಳಿಗೆ ವ್ಯಾಘ್ರಾಸನ ಶ್ರೇಷ್ಠ. ನಾತಿ ನೀಚಂ ಅದೇ ಚೇಲಾಜನ ಕುಶೋತ್ತರ, ಕುಶ ಅಂದರೆ ದರ್ಭೆ. ಮೂರು ಇದ್ರೆ ಏನು ಮಾಡಬೇಕು ಅಂದರೆ ಮೊದಲು ಬಟ್ಟೆ ಹಾಸಬೇಕು, ಅದರ ಮೇಲೆ ಚರ್ಮ ಹಾಸಬೇಕು, ಅದರ ಮೇಲೆ ದರ್ಭೆ ಹಾಕೋಬೇಕು. ಮೂರು ಇದ್ರೆ ಇಲ್ಲದವ್ರು ಯಾರಿಗೆ ಒಂದಿದ್ರೂ ಪರವಾಗಿಲ್ಲ, ಈ ಕ್ರಮದಲ್ಲಿ ಹಾಕೋಬೇಕು. ಕುಶ ಕೆಳಗೆ ಹಾಕಿದ್ದು ಮಾಡಬಾರ್ದು ಮೊದಲು, ಅದಕ್ಕೆ ಇದಮ ಆಸನ ಕುಶಾಸನ ಅಂತ ಹಾಕ್ತಾರಲ್ಲ, ಅದೊಂದೇ ಹಾಕಿದ್ರು ಸರಿ, ಇಲ್ಲದೆ ಕುಶ ಅಂದರೆ ಸಾಮಾನ್ಯ ಚಾಪೆ ಎಂಬ ಅರ್ಥದಲ್ಲಿ ಬಂದಿದೆ. ಆ್ಯಕ್ಚುಲಿ ಇದರಿಂದ ಮಾಡೋದಿಲ್ಲ ಚಾಪೆ, ಅದರಿಂದ ಮಾಡಿದ್ರೆ ಭಾರಿ ಶ್ರೇಷ್ಠ, ಗರ್ಭಾಸನ ತುಂಬ ಶ್ರೇಷ್ಠವಾದದ್ದು. ಕುಶೋತ್ತರಂ ಉತ್ತರ ಅಂದರೆ ಒಂದ್ರ ಮೇಲೆ ಅಂತ, ಎದ್ದದ ಉತ್ತರಂ ಹಿಂದೆ ಬಂದಿತ್ತು, ಮೇಲೆ ಮೇಲೆ ಅಂತ ಅರ್ಥ. ಅಲ್ಲ ಅಲ್ಲ, ವಸ್ತ್ರದ ಮೇಲೆ ಕೃಷ್ಣಾಜನ, ಚೇಲ ಫಸ್ಟು, ಆಮೇಲೆ ಕೃಷ್ಣಾಜನ, ಅದರ ಮೇಲೆ ಕುಶ. ಹಾ ತುಳಿಬೋದು, ಅದಕ್ಕೆ ದೋಷ ಇಲ್ಲ. ಆಸನ ಮಾಡಿದ ಬೇರೆ ಅದಕ್ಕೆ ಉಪಯೋಗಿಸ್ಬಾರ್ದು, ದರ್ಭೆನ ಆಸನಕ್ಕೆ ಅಂತ ಉಪಯೋಗಿಸ್ಬಿಟ್ರೆ ಓಕೆ, ಆದ್ರೂ ಮತ್ತೆ ಆಮೇಲೆ ಪವಿತ್ರ ಮಾಡಕ್ಕೆ ಹೋಗ್ಬಾರ್ದು, ಅದು ಮುಗಿತದ, ಆ ಪರ್ಪಸ್ ಮಾಡಿದ್ರೆ ಉಪಯೋಗಿಸ್ಬೋದು. ಚುಚ್ಕೊಳ್ಳೋದಿಲ್ಲ, ಚುಚ್ಕೊಳ್ಳೋದಿಲ್ಲ ಸರಿ. ಚುಚ್ಚೋದು ಯಾವುದು? ಎಡ್ಜ್ಗಳು ಮಾತ್ರ ಮಧ್ಯೆ ಚುಚ್ಚೋದಿಲ್ಲ. ಹಾಕೋ ಎಲ್ಲಿ ಚುಚ್ಚುತ್ತೆ ಹಾಗೆ ಹಾಕೊಂಡ್ರೆ ಎಡ್ಜ್ಗಳು ಭಾರಿ ಶಾರ್ಪ್ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮಾಡ್ಬೇಕಾದ್ರೆ ಕುಶ ಹಾಕ್ಬೇಕಾದ್ರೆ ಅದಕ್ಕೆ ಯಾವ ರೀತಿ ಹಾಕಬೇಕು, ಮೊದಲು ಆ ಕಡೆ ಈ ಕಡೆ ಮುರಿತಾರೆ ಫಸ್ಟ್, ಪೂರ್ತಿ ತುದಿ ಕಂಟ ಎಡ್ಜ್ ಕಟ್ ಮಾಡ್ತಾರೆ, ಅವಾಗ ಬರೋದಿಲ್ಲ, ಅದು ಆಲ್ಟ್ ಅದು ಒಂದು, ಎಲ್ಲದನ್ನು ಕೂಡ ಹಾಗೆ ಮಾಡಕ್ಕೆ ಬರೋದಿಲ್ಲ. ಇವತ್ತು ಗೋಮೂತ್ರ ಅಷ್ಟೇನೆ, ಡೈರೆಕ್ಟ್ ಗೋಮೂತ್ರ ಹಾಗೆ ಕೊಡ್ಲಿಕ್ಕೆ ಬರೋದಿಲ್ಲ, ಮೊದಲಿನ ಭಾಗ ತೆಗಿಬೇಕು, ಕೊನೆ ಭಾಗ ತೆಗಿಬೇಕು, ಮತ್ತೆ ಹಲಸೆಹಣ್ಣು ತಿನ್ನಂದ್ರೆ ಹಾಗೆ ಹಾಗೆ ಎಲ್ಲ ತೆಗೆದು ತಿಂತಾರಲ್ಲ ಆ ಟೈಪು. ದರ್ಬೆ ಕಟ್ಟೋದಕ್ಕೂ ಒಂದು ಇದಿದೆ, ಅದು ಚುಚ್ಚೋ ಭಾಗ ಬೇರೆ, ಚುಚ್ಚದೆ ಇರೋ ಭಾಗ ಬೇರೆ, ಅದೆಲ್ಲ ಉಪಯೋಗಿಸ್ಬಿಟ್ಟು ತಗೋಬೇಕು. ಕುಶಾಸನ ಇಟ್ಕೊಟ್ಟು ಕುಶ ಅಂದ್ರೆ ದರ್ಬೆನೆ, ಗೊತ್ತಾಯ್ತಾ? ದರ್ಬೆಯಿಂದ ನೀವು ನೇಯ್ದು ಬಿಟ್ಟು ಚಾರ್ಜ್ ಮಾಡಿಕೊಂಡ್ರು ಪರವಾಗಿಲ್ಲ, ಬರೀ ದರ್ಬೆ ಹಾಕೊಂಡ್ರು ಪರವಾಗಿಲ್ಲ, ಗೊತ್ತಾಯ್ತಾ? ದರ್ಬರಿ ಅದಕ್ಕೆ ಅಂತ್ಯಕಾಲಕ್ಕೆ ದರ್ಬೆ ಮೇಲೆ ಮಲಗಿಸ್ಬೇಕು ಅಂತ ನಿಯಮ ಉಂಟು, ಹೇಳಿತಾ? ಕುಶೋತ್ತರಂ ಪವಿತ್ರವಾದ ಜಾಗ, ಶುಚಿ ಅದು ಸಾರಿಸ್ಬೇಕು, ಗೋಮಯ ಹಾಕಬೇಕು, ಅದು ಸಾಯೋರೇ ಏರ್ಪಾಡು ಮಾಡ್ಬೇಕಾದ್ರೆ ಇನ್ನೂ ಶ್ರೇಷ್ಠ ಅದು, ಅವರೇ ಮಾಡ್ಕೋಬೇಕು. ಯೋಗಿಗಳು ಕೂತಿರ್ತಾರಲ್ಲ, ಎಲ್ಲ ತಾವೇ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ, ಈ ರೀತಿ ಇದ್ಕೊಂಡ್ಬಿಟ್ಟು ತಾವು ಪ್ರಾಯೋಪೇಶ ಕೂಡ ಆ ರೀತಿ ಕೊಡ್ತಾರೆ, ಅದು ನಿಶ್ಚಿತವಾಗಿ ಧ್ಯಾನ ಮಾಡಿ ಹೋಗೋರು ಆ ರೀತಿ ಕೊಡ್ತಾರೆ, ಅದು ನಿಯಮ. ತತ್ರ ಏಕಾಗ್ರಂ ಮನಃ ಕೃತ್ವ ಚಿತ ನಾತ್ಯುಚ್ಛ್ರಿತ ಹೇಳಿದ ಚುಚೋ ಯಥ ಚಿತ್ರೇಂದ್ರಿಯ ಕ್ರಿಯ ತತ್ರ ಏಕಾಗ್ರಂ ಮನಃ ಕೃತ್ವ ಯಥ ಚಿತ್ತ ಇಂದ್ರಿಯ ಕ್ರಿಯ. ಅಲ್ಲಿ ಕುಡ್ಕೋಬೇಕು, ಮನಸ್ಸನ್ನು ಏಕಾಗ್ರಗೊಳಿಸ್ಬೇಕು. ಯಥ ಚಿತ್ತ ಯತೇಂದ್ರಿಯ ಯಥ ಕ್ರಿಯ, ಮೂರು ಸೇರಿ ಕಾಮನ್ ಫ್ಯಾಕ್ಟ್ರಿ ಯಥ ಮಾಡಿಬಿಟ್ರೆ ಯಥ ಚಿತ್ತ ಇಂದ್ರಿಯ ಕ್ರಿಯ ಮನಸ್ಸನ್ನು ಹತೋಟಿ ತರಬೇಕು, ಇಂದ್ರಿಯಗಳನ್ನ ಹತೋಟಿ ತರಬೇಕು, ಕ್ರಿಯಾ ಎಲ್ಲ ಬೇರೆ ಆಕ್ಟಿವಿಟಿ ನಿಲ್ಲಿಸಿಬಿಡ್ಬೇಕು, ಸ್ಥಿರವಾಗಿ ಕೊಡಬೇಕು. ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮ ವಿಶುದ್ಧಯೇ, ಆಸನೆ ಉಪವಿಶ್ಯ ಆಸನದಲ್ಲಿ ಕೂತ್ಕೊಂಡು ಆತ್ಮವಿಶುದ್ಧಯೇ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ಯೋಗಂ ಯುಂಜೇತ ಯೋಗಂ ಯುಂಜೀತ ಯೋಗಾಭ್ಯಾಸಕ್ಕೆ ಶುರು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಸ್ವಾರಸ್ಯ, ಮೊದಲು ಹೇಳಿದರು ಸ್ಥಿರ ಆಸನ ಮಾತ್ರ ಹೇಳಿಬಿಟ್ರು, ಉಪವಿಶ್ಯಾಸನೆ ಅಂತ ಹೇಳಿದ್ರು. ಮತ್ತೆ ನೋಡೋದಕ್ಕೆ ಏನು ಅನಿಸುತ್ತದ, ರಿಪಿಟೇಷನ್ ಅಲ್ಲ, ಪೂರ್ತಿ ವ್ಯತ್ಯಾಸ ಇದೆ. ಮೊದಲನೇದೇನು ಪೀಠ ಹೇಗಿರಬೇಕು ಅಂತ ಅಲ್ಲಿ ಹೇಳಿದರು, ಕೂಡ ಶೈಲಿ ಹೇಗಿರಬೇಕು ಅಂತ ಇಲ್ಲಿ ಹೇಳ್ತಾರೆ. ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ, ಶೀರ್ಷಾಸನ ಕೂಡ ಧ್ಯಾನ ಮಾಡೋಕ್ಕೆ ಹೋಗಿ ಬರೋದಿಲ್ಲ. ಶೀರ್ಷಾಸ ಧ್ಯಾನ ಮಾಡಿದ ಗತಿ ಏನು? ಧ್ಯಾನಕ್ಕೆ ಶೀರ್ಷಾಸನ ಮೂರೇ ಆಸನಗಳು, ಆಸನಕ್ಕೆ ಆಸನ ತ್ರಯ ಉದ್ದಿಷ್ಟಂ. ಬೇರೆ ಆಸನ ಫಿಸಿಕಲ್ ಆಸನಗಳು, ಇದಕ್ಕೆ ಧ್ಯಾನಕ್ಕಲ್ಲವೆಲ್ಲ. ಧ್ಯಾನಕ್ಕಿರೋದು ಮೂರೇ, ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ. ವೀರಾಸನ ಅಂದ್ರೆ ಏನು? ಒಂದು ಕಾಲ ಮೇಲೆ ಒಂದು ಕೆಳಗೆ ಬಂದರೆ ಅದು ವೀರಾಸನ, ಎರಡು ಪಾದಗಳು ಕೆಳಗೆ ಹೋದರೆ ಅದು ಸ್ವಸ್ತಿಕಾಸನ, ಎರಡು ಪಾದ ಮೇಲೆ ಬಂದರೆ ಪದ್ಮಾಸನ. ಮತ್ತೆ ಪದೋರ್ಧ್ವಂ ಆಚಾರ್ಯ ಡಿಫೈನ್ ಮಾಡಿ ತಂತ್ರಸಾರದಲ್ಲಿ, ಎರಡೂ ಇದರ ಕೆಳಗೆ ಮೇಲೆ ಒಂದರ ಮೇಲೆ ಒಂದು ಆಲ್ಟರ್ನೇಟಿವ್. ಆದರೆ ಸಿಂಪಲ್ ಅದು, ಎರಡೂ ಕೆಳಗೆ ಎರಡೂ ಮೇಲೆ, ಒಂದು ಮೇಲೆ ಒಂದು ಕೆಳಗೆ, ಅದು ಎಡಗಾಲ ಮೇಲೆ ಬಲಗಾಲ ಮೇಲೆ, ಅದೇ ಅದು ಆಗ್ಬೋದು. ಅದು ಮೇಲೆ ಒಂದು ಕೆಳಗೆ ಹಾಕಿದಾಗ ಅವನ ಚಾಯ್ಸ್ ಅದು. ಆದಷ್ಟೇ ಈ ರೀತಿ ಮಾಡಿದರೆ ಆಸನ ಅದರಲ್ಲಿ ಮೊದಲು ಪೀಠ ಆಗಿದೆ, ಕೂಡ ಸ್ಟೈಲ್ ಹೇಗಿರಬೇಕು, ಕೂತ್ಕೊಂಡು ಅದರಲ್ಲಿ ಶಿಷ್ಟಾಸನ ಕೂತ್ಕೊಂಡ್ಬಿಟ್ಟರೆ ಪಂಚಿತಾಗುತ್ತೆ. ಅದಕ್ಕೋಸ್ಕರನೇ ಮೊದಲು ಹಾಕಿದ್ದು ಪೀಠದ ಆಸನ, ಇದು ಕೂಡ ಶೈಲಿ ಆಸನ, ಪಾಶ್ಚರ್ ಇದು. ಆದ್ದರಿಂದ ಎರಡು ರಿಪಿಟೇಷನ್ ಅಲ್ಲ. ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮ ವಿಶುದ್ಧಯೇ, ಯೋಗಂ ಸಮಾಧಿ ಯೋಗಂ ಯುಂಜಾತ್ ಉಪವಿಶ್ಯಾಸನೆ ಇತ್ಯತ್ರಾಪಿ ಯೋಗ ಶಬ್ದ ಏವಮೇವ ವ್ಯಾಖ್ಯೆಯ ಇತ್ಯಾ ಯೋಗಮಿತಿ ಸ್ಥಾನ ವಿವೇಕಾರ್ಥಂ ಯುಂಜಾತ್ ಇತ್ಯುಕ್ತಂ ಕುರಿಯಾದಿತಿ ತಾವತ್. ಇಲ್ಲೂ ಕೂಡ ಉಪವಿಶ್ಯ ಅಂತ ಹೇಳಿದರೆ ಮುಂದಿನ ಶಬ್ದಕ್ಕೆ ಯೋಗಾಭ್ಯಾಸಕ್ಕೋಸ್ಕರ ಹಾಕಿಕೊಡಬೇಕು ಅಂತ ತಾತ್ಪರ್ಯ. ಏನು ಅರ್ಜುನ ಪ್ರಯೋಜನ? ಅರ್ಜುನ ಧ್ಯಾನ ಮಾಡೋದಿಲ್ಲೇನು? ಅರ್ಜುನ ಧ್ಯಾನ ಮಾಡಕ್ಕೆ ಬೇಕಲ್ಲ. ಇದ್ರೆ ಅರ್ಜುನ ಒಂದು ಪ್ರಯೋಜನ ಅಲ್ಲ ಅಲ್ಲ, ಅರ್ಜುನ ಯಾತಕ್ಕೆ ಬಂತು ಅಂದರೆ ಏಕಾಗ್ರತೆ ಬರಲಿಕ್ಕೆ ಹಾಗೆ ಮಾಡಬೇಕು ಅಂತ ಅರ್ಥ. ಏಕಾಗ್ರತೆ ಬರ ಅರ್ಜುನ ಅದಕ್ಕೆ ಕೃಷ್ಣ ಹೇಳಬೇಕಾದ್ರೆ ರೇಡಿಯೋ ಟಾಕ್ ಕೊಡ್ತಾರೆ, ಕೊಡಬೇಕಾದ್ರೆ ಯಾರು ಇರೋದ್ರ ಒಬ್ಬರೇ ಕೂತಿರ್ತಾರೆ, ಮುಂದೆ ಕ್ಯಾಮ್ರಾ ಏನೇನೇನೂ ಇರೋದಿಲ್ಲ, ಪಕ್ಕದಲ್ಲಿ ನೋಬಡಿ, ಇಂಟರ್ವ್ಯೂ ಕೂತು ಯಾರೋ ಇರ್ತಾರೆ, ಒಬ್ಬರೇ ಕೂತು ಯಾರೂ ಇರೋದಿಲ್ಲ. ಬಟ್ ಮಾತಾಡಿ ಏನಂತ ಮಾತಾಡ್ತಾನೆ ಮಾತಾಡೋಣ, ಎಷ್ಟು ಜನ ಕೇಳ್ತಾರೆ ತಿಳ್ಕೊಂಡು ಮಾತಾಡ್ತಾನೆ, ಗೊತ್ತಾಯ್ತಾ? ಕೃಷ್ಣ ಸರ್ವಜ್ಞ, ಎಷ್ಟು ಜನ ಓದ್ಬೇಕು ಈತಾನು ಮುಂದೆ, ಗೊತ್ತಾಯ್ತಾ? ಅದಿಟ್ಕೊಂಡೇ ಹೇಳ್ತಿರೋದ್ರಿಂದ ಕೆಲವು ಡೈರೆಕ್ಟ್ ಅರ್ಜುನಿಗೆ, ಕೆಲವು ಎಂಟೈರ್ ನ್ಯಾಷನಲ್ ಮೆಸೇಜ್ ಅದು. ಇದು ಅದು ಕೃಷ್ಣನ ಬುದ್ಧಿ, ಇದು ಹೇಳಿದ್ದಕ್ಕೆ ಉತ್ತರ ಅದು. ಈ ಹೇಳ್ತಾನೆ ಅಂತ ಕಾರಣನೇ ಮುಂದೆ ಎಲ್ಲರೂ ಕೇಳ್ತಾರೆ ಅಂತ ಅರ್ಥ. ತಾವೊಬ್ಬನು ಇದು ಅರ್ಜುನ ಅಷ್ಟೇ ಹೇಳೋ ಇವೆಲ್ಲ ಹೇಳಬೇಕಾದ ಕಾರಣ ಇರಲಿಲ್ಲ, ಅರ್ಜುನ ಇದೆಲ್ಲ ದಾಟಿ ಬಂದವನಾಗಲೇ, ಅಪೃಷ್ಟ ಜ್ಞಾನಿ ಆಗಿಬಿಟ್ಟಿದ್ದಾನೆ ಅರ್ಜುನ ಆಗಲೇ, ದೇವಪದಿಯಲ್ಲಿ ಬೇರೆ ಇದ್ದಾನೆ. ಅದು ಎಲ್ಲ ಜನರಲ್ಲ ಹೇಳ್ತಿರೋದು, ಕೆಲವನ್ನ ಕಾಮನ್ ಆಗಿ ಹೇಳ್ತಾರೆ. ಸಂಬೋಧನೆ ನಿಮಿತ್ತ ಉಳಿದ್ರೆ ಕೆಲವು ವಿಷಯ ಹೇಳಬೇಕಾದ್ರೆ ಎಷ್ಟೋ ವಿಷಯಕ್ಕೆ ಅವ್ರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಯಾವ ಉಪನ್ಯಾಸಕ್ಕೆ ಹೋದ್ರೆ ಕೆಲವು ಶ್ರೋತೃಗಳಿಗೆ ಗೊತ್ತಿರುತ್ತಾ ಇಲ್ವಾ? ಬಟ್ ಅದು ಸೇರಿಸ್ತಾ ಹೋದ್ರೆ ಮುಂದಿನ ವಿಷಯ ಗೊತ್ತಾಗಲ್ಲ, ಗೊತ್ತಾಗೋದಿಲ್ಲ. ಅದು ಸೇರಿಸಿ ಹೇಳಿದಾಗಲೇ ಗೊತ್ತಾಗೋದು. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನ, ಏನೂ ಇಲ್ಲದೆ ಹೋದ್ರೆ ಉಪನ್ಯಾಸ ಅರ್ಥನೇ ಆಗಲ್ಲ ಅವನಿಗೆ. ಮತ್ತೆ ಗೊತ್ತಾಯ್ತಾ? ಹೇಳೋರಿಗೂ ಕಷ್ಟ, ಕೇಳೋನಿಗೂ ಕಷ್ಟ. ಸ್ವಲ್ಪ ಗೊತ್ತಿದ್ದಾಗ ಗೊತ್ತಿದ್ದ ಪದಗಳ ಹೆಲ್ಪ್ನಿಂದ ಗೊತ್ತಿಲ್ಲದ ಪದಕ್ಕೆ ವಿಷಯಕ್ಕೆ ಅವನು ಜಂಪ್ ಆಗ್ತಾನೆ, ಪೂರ್ತಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷಣಾಶಿಕಾಗ್ರಮ ಸ್ವಂ. ಕೆಲವು ಎಲ್ಲ ಗೊತ್ತಿದ್ದವ್ರು ಹೇಳಿದ್ರು ಕೂಡ ಕನ್ಫರ್ಮ್ ಆಗುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಎಲ್ಲ ವಿಷಯ ಹೊಸ ವಿಷಯ ಏನೇ ಇಲ್ಲ, ಆದ್ರೆ ಒಂದು ವಿಷಯ ಅವನ ಹತ್ತಿರಗಳು ಬಹಳ ಕರೆಕ್ಟ್ ಆಗಿದೆ, ಅದೊಂದು ಉಪಯೋಗ ಆಯ್ತಾ? ದಾರ್ಢ್ಯ, ದಾರ್ಢ್ಯಕ್ಕೋಸ್ಕರ ಕೇಳ್ಬೋದು. ಸ್ವಲ್ಪ ಹೊಸ ವಿಷಯ ಸಿಕ್ಕರೂ ಉಪಯೋಗ ಆಗುತ್ತೆ, ತುಂಬ ಬಂದಾಗ ಏನು ಸಿಕ್ಕರು ಪ್ರಯೋಜನ ಇದ್ದೇ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷಣಾಶಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಸಮಂ ಕಾಯ ಶಿರೋ ಗ್ರೀವಂ, ಕಾಯ ಶಿರಸ್ಸು ಗ್ರೀವ, ಕಾಯ ಅಂದರೆ ಉಳಿದ ದೇಹದ ಭಾಗ, ಇಡೀ ಮುಂಡ, ಆಮೇಲೆ ಕತ್ತು, ಆಮೇಲೆ ತಲೆ, ಇವು ಹೇಗಿರಬೇಕು? ಸಮಂ ಒಂದೇ ಲೈನಲ್ಲಿರಬೇಕು. ಧಾರಯನ್ ಅಚಲಂ ಸ್ಥಿರ, ಅಚಲಂ ತಾನು ಅಲುಗಾಡಬಾರದು, ಸ್ಥಿರ ಸ್ಥಿರವಾಗಿ ಕೂತಿರಬೇಕು. ಸಂಪ್ರೇಕ್ಷಣಾಶಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್, ಆ ಕಡೆ ಈ ಕಡೆ ನೋಡಬಾರ್ದು, ದಿಶಶ್ಚ ಅನವಲೋಕಯನ್ ಇಕ್ಕಳತ್ತ ನೋಡದೇನೆ. ನಾಶಿಕ ಸ್ವಂ ನಾಶಿಕಾಗ್ರಂ, ತನ್ನ ಮೂಗಿನ ತುದಿಯಲ್ಲ ಇನ್ನೊಂದು ಮುಗಿರ್ತದೆಯಲ್ಲ, ತನ್ನ ಮುಗಿನ ತುದಿ ನೋಡ್ತಾ ಕೊಡ್ಬೇಕು ಅವರು. ಆಮೇಲೆ ಸಮೀಕ್ಷ ಸಂಪ್ರೇಕ್ಷ ಚೆನ್ನಾಗಿ ಗಮನಿಸ್ಬೇಕು, ಅದಕ್ಕೆ ಸಂಪ್ರೇಕ್ಷ ಕಣ್ಣಿಂದ ನೋಡ, ಸಂಪ್ರೇಕ್ಷ ಗಮನಿಸಿ ಚೆನ್ನಾಗಿ ಗಮನಿಸ್ಬೇಕು. ಇಲ್ಲಿ ನಾಶಿಕಾಗ್ರಮ ನೋಟದು ಏನದು, ಛಾಯ್ಸ್ ಇದು ಇದೆ, ಭೂಮಧ್ಯ ಬೇಕಾದ್ರೂ ಆಗ್ಬೋದು. ಹಿಂದೆ ಏನು ಹೇಳಿದ್ರು ಭೂಮಧ್ಯ ಅಂತೇಳಿ ನಾಶಿಕಾಗ್ರ ಅಂತ ಹೇಳ್ತಾರೆ, ಎರಡಕ್ಕೂ ಛಾಯ್ಸ್ ಇರೋದ್ರಿಂದ ತಮ್ಗೆ ಯಾವ್ದು ಕಂಫರ್ಟಬಲ್ಲೋ ಅದು ಮಾಡಬಹುದು. ನಾಶಿಕಾಗ್ರ ಅಲ್ಲ, ಅದಕ್ಕೆ ನೀವು ಚಾಯ್ಸ್ ಕೊಟ್ಟಿದ್ದಾರಲ್ಲ ಆಗಲೇ, ಎರಡು ಕಷ್ಟ ಆದರೆ ಗೋವಿಂದ ಇಲ್ಲ ಇಲ್ಲ, ಎರಡರಲ್ಲಿ ಒಂದು ಕಷ್ಟ ಆದರೆ ಸರಿ, ಆಪ್ಷನ್ ಕೊಟ್ಟಿರ್ತೀವಿ, ಎರಡು ತೊಳೆದ್ರೆ ಕೋರ್ಸ್ ಆಗೋದಿಲ್ಲ. ದಿಶೆಷ್ಟ ಅನವಲೋಕಯನ್, ಪ್ರಶಾಂತಾತ್ಮ ಮನಸ್ಸಿಗೆ ಯಾವ ಗೊಂದಲ ಇರಬಾರ್ದು. ಗೊಂದಲ ಬೇರೆದು ಏನೇ ಇದ್ರೂ ಗೊಂದಲ ಬರುತ್ತೆ ಅವನಿಗೆ, ಅಟ್ಯಾಚ್ಮೆಂಟ್ ಇದೆ, ಎಲ್ಲ ಬಿಟ್ಬಿಟ್ಟು. ಪ್ರಶಾಂತಾತ್ಮ ವಿಗತ ಭೀಹಿ, ಭಯಾದಿಗಳು ಇರಬಾರ್ದು ಅಂದರೆ ಏಕಾಂತ ಅಂತ ಹೇಳ್ಬಿಟ್ಟು ಎಲ್ಲ ಕಾಡಲ್ಲಿ ಕೂತ್ಕೊಂಡ್ಬಿಟ್ಟೆ ಶೂಲಿ ಸಿಂಬುದು ಭಯ ಶುರುವಾಗುತ್ತೆ. ಹಾವು ಬಂದರೆ ಕಷ್ಟ ಇದು ಅನ್ನೋದು ಮಾಡಕ್ಕೆ ಬರೋದಿಲ್ಲ. ವಿಗತ ಭೀಹಿ, ಭಯ ಇರಬಾರ್ದು ಅಂದರೆ ಭಯ ಇರತಕ್ಕಂಥ ವಾತಾವರಣದಲ್ಲೂ ಇರಬಾರ್ದು. ಭಯ ಇರೋ ವಾತಾವರಣದಲ್ಲಿದ್ದರೂ ಮಾಡೋಕ್ಕಾಗೋದಿಲ್ಲ. ವಿಗತ ಭೀಹಿ, ಬ್ರಹ್ಮಚಾರಿ ವ್ರತೇ ಸ್ಥಿತ, ಬ್ರಹ್ಮಚಾರಿ ವ್ರತದಲ್ಲಿರಬೇಕು. ಬ್ರಹ್ಮಚಾರಿ ವ್ರತ ಅಂದರೆ ಬ್ರಹ್ಮ ಅಂದರೆ ವೇದ, ವೇದಾದಿಗಳನ್ನು ಓದೋ ಅಭ್ಯಾಸ ಅದೆಲ್ಲ ಮಾಡಿರಬೇಕು. ಇದು ಇರುತ್ತೆ ಧ್ಯಾನಕ್ಕಿದೆ ಮಿಸ್ಸಿಂಗ್. ವೇದ ದ್ವೇಷಗಳೆಲ್ಲ ಮಾಡಕ್ಕೆ ಅವ್ರು ಏನು ಬರುತ್ತಾಗ, ಅವೈದಿಕರು ಮಾಡಕ್ಕೆ ಬರದೇ ಇಲ್ಲ. ಬ್ರಹ್ಮಚಾರಿ ಫಿಸಿಕಲಿ ಬ್ರಹ್ಮಚಾರಿ ವ್ರತ, ಇಂಟೆಲೆಕ್ಚುಲಿ ಬ್ರಹ್ಮಚಾರಿ ವ್ರತ ಇರಬೇಕು. ಸ್ಥಿತ ಅದರಲ್ಲೂ ಕೂಡ ಸ್ಥಿತ ನಿಶ್ಚಯ ಬಂದಿರಬೇಕು ಜ್ಞಾನ. ಇಲ್ಲದರಿಗೆ ಶೇಕಿನ ಆಲೋಚನೆ ಮಾಡಕ್ಕೆ ಬರೋದಿಲ್ಲ. ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತಮತ್ ಪರಃ. ಮನಃ ಸಮ್ಯಕ್ ನಿಯಮ್ಯ ಯಮ್ಯ, ಮನಸ್ಸನ್ನು ಗಟ್ಟಿಯಾಗಿ ಮುಂದೆ ಕಡೆ ಕೇಂದ್ರೀಕರಿಸಿಬಿಟ್ಟು. ಮಚ್ಚಿತ್ತ ಮಯಿ ಚಿತ್ತಂ ಎಸ್ ಸಹ ಮಯಿ ಮಚ್ಚಿತ್ತ, ನನ್ನಲ್ಲೇ ಮನಸ್ಸಾಕಿರ್ಬೇಕು. ಈ ಯೋಗದಲ್ಲಿ ಏನು ಗೊತ್ತಿದೆ ಕೃಷ್ಣನ ಭಕ್ತಿ, ಎಷ್ಟು ಜನ ಕೃಷ್ಣನ ಗೊತ್ತಿರುತ್ತೆ? ಸಾಮೂಹಿಕ ಯೋಗ ಆಗಲಿ ಅಥವಾ ಏನು ಬರೀ ಫಿಸಿಕಲ್ ಯೋಗ ಆಗಲಿ, ಯೋಗನೇ ಅಲ್ಲ. ಹರಿ ಸರ್ವೋತ್ತಮತ್ವ ಗೊತ್ತಿದ್ದು ನಿಷ್ಠೆ ಇದ್ದರೆ ಮಾತ್ರ ಯೋಗ, ಇಲ್ಲದವರ ಯೋಗಾಭಾಸ. ಯುಕ್ತ ಆಸೀತ ಮತ್ಪರಃ, ಯುಕ್ತ ಆಸೀತ ಮತ್ಪರಹ. ಆ ರೀತಿ ಯೋಗಾಭ್ಯಾಸ ಕೂತ್ಕೊಂಡು ಬಿಟ್ಟು ಮತ್ಪರಹ ಆಸೀತ್, ನನ್ನಲ್ಲಿ ಮನಸ್ಸಾಕಬೇಕು, ನನ್ನ ಸರ್ವೋತ್ತಮ ಅಂತ ತಿಳ್ಕೊಂಡು ಆರಾಧನೆ ಮಾಡಬೇಕು. ಬರೀ ಮನಸ್ಸಾಕೋದಲ್ಲ, ಬ್ರಹ್ಮಾದಿಗಳನ್ನು ಧ್ಯಾನ ಮಾಡಬೇಕಾದ್ರೆ ಸರ್ವೋತ್ತಮದನ್ನು ಧ್ಯಾನ ಮಾಡೋದಿಲ್ಲ. ಅವರ ಮನಸ್ಸು ಅವ್ರ ಕಡೆ ಇದ್ದರೂ ಕೂಡ ಸರ್ವೋತ್ತಮ ವಿಷ್ಣು ಅಂತ ತಿಳ್ಕೊಂಡಿರ್ಬೇಕು. ವಿಷ್ಣುವನ್ನೇ ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಆ ಕಡೆ, ಸರ್ವೋತ್ತಮತ್ವನ ಆ ಕಡೆ. ಆದ್ದರಿಂದ ಮತ್ಪರಹ ವಿಗತ ಭೀಹಿ, ಅವರ ಅರ್ಥ ಬರೀತಾರೆ ಬೇರೆಯವರು. ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಅವರು. ಮತ್ಪರ ಅಂದ್ಬಿಟ್ಟು ಎಷ್ಟು ಹೋಪ್ಲೆಸ್ ಅರ್ಥ. ಮತ್ಪರಹ ಯುಂಜನ್ ಏವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಮಧಿಗಚ್ಚತಿ. ಯುಂಜನ್ ಏವಂ ಈ ರೀತಿ ಅಭ್ಯಾಸ ಮಾಡ್ತಾ ಇದ್ರೆ, ಏವಂ ಯುಂಜನ್ ಪಾಠಾಂತರ, ಸದಾ ಆತ್ಮಾನ ಒಂದೆರಡು ದಿವಸಕ್ಕೆಲ್ಲ ಬರೋದಿಲ್ಲ ಇದು, ಸದಾ ತುಂಬ ಸತ್ ಮತ್ತೆ 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 ಮಾಡ್ತಿರಬೇಕು. ಪ್ರತಿ ಸತ್ ಈ ಪ್ರೋಸೆಸ್ಸೇ ಹಿಡಿಬೇಕು. ಆತ್ಮಾನಂ ಯೋಗಿ ನಿಯತಮಾತ್ಮನ, ಆ ಪರಮಾತ್ಮನ ಕಡೆಗೇನೆ ನಿಯತಮಾನಸ, ಮನಸ್ಸನ್ನು ಗಟ್ಟಿಯಾಗಿ ನಿಯತ ನಿಯಂತ್ರಿಸಿಬಿಟ್ಟು. ಶಾಂತಿಂ ನಿರ್ವಾಣ ಪರಮ, ಏನು ಇಷ್ಟೆಲ್ಲ ಕಷ್ಟಪಟ್ಟು ಏನು ಬರುತ್ತೆ ಅಂದರೆ ಒಳ್ಳೆ ಶಾಂತಿ ಸಿಗುತ್ತೆ ಅಂತ ಹೇಳಿ, ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಿಗುತ್ತೆ. ಇವತ್ತು ಎಷ್ಟೇ ಮ್ಯುಜಿಕಲ್ ಯೋಗಕ್ಕೇನೆ ಶಾಂತಿ ಸಿಗುತ್ತೆ ಅಂತೆಲ್ಲ ಅನೌನ್ಸ್ ಮಾಡ್ತಿರ್ತಾರೆ, ಪ್ರಚಾರ ಮಾಡ್ತಾರೆ. ಇದು ನಿಜವಾದ ಯೋಗ ಇದು. ಮನಃಶಾಂತಿ ತುಂಬ ಸಿಗುತ್ತೆ. ಎಷ್ಟು ಗೊತ್ತಾ, ನಿರ್ವಾಣ ಪರಮಂ ಶರೀರ ತ್ಯಾಗೋತ್ತರ ಕಾಲೀನಂ. ಎಷ್ಟರ ಮಟ್ಟಿಗೆ ಅಂದರೆ ಶರೀರ ತ್ಯಾಗ ಆದಮೇಲೆ ಮುಕ್ತಿಯಲ್ಲಿ ಇದ್ದಾಗ ಏನು ಆನಂದ ಬರುತ್ತಲ್ಲ, ಟ್ರೇಸ್ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆ ಆನಂದ ಸಿಗುತ್ತೆ. ಮತ್ಸಂಸ್ಥಾಮಧಿಗಚ್ಚತಿ, ಮತ್ಸಂಸ್ಥಾಮಧಿಗಚ್ಚತಿ. ಯಾತಕ್ಕೆ ಅಂದರೆ ಮತ್ಸಂಸ್ಥಾಂ, ನನ್ನಲ್ಲೇ ಮನಸ್ಸಾಕಿರೋದ್ರೆ ಆನಂದ ಸಿಗುತ್ತೆ ಅಂತ ಹೇಳ್ತಾರೆ. ದೇವರಲ್ಲೇ ಮನಸ್ಸಾಕಿದ್ರಿಂದ ಹೇಳಿಲ್ಲ, ಟಿ ವಿ ಮುಂದೆ ಫ್ರಿಜ್ ಮುಂದೆ ಕೂತ್ರೆ ತಣ್ಣಗಿರುತ್ತೆ, ಹೀಟ್ರ್ ಮುಂದೆ ಬೆಚ್ಚಗಿರುತ್ತೆ, ದೇವರ ಹತ್ರ ಕೂತ್ರೆ ಶಾಂತವಾಗಿರ್ತಾನೆ. ದೇವರು ಯಾರು? ಪರಮಶಾಂತನಾದ್ದರಿಂದ ದೇವರ ಸನ್ನಿಧಾನದಲ್ಲಿರೋದ್ರಿಂದ ಮನಸ್ಸೆಲ್ಲ ಶಾಂತನಾಗಿರ್ತಾನೆ. ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ, ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ನಿರ್ವಾಣ ಪರಮಾಂ ಶರೀರ ತ್ಯಾಗೋತ್ತರ ಕಾಲೀನಾಂ, ಶರೀರ ಬಿಟ್ಟಮೇಲೆ ಎಷ್ಟು ಆನಂದ ಆಗುತ್ತಲ್ಲ ಅಂಥ ಆನಂದ. ನಿರ್ವಾಣ ಶಬ್ದಕ್ಕೆ ವಾಣ ಅಂದರೆ ಸ್ನೇಹ, ಎಲ್ಲಿ ಬಂದಿದೆ ಅರ್ಥ ಆಗಲೇ ಇದು ಎಲ್ಲಿ ಬಂದಿತ್ತು? ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಶ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಹೇಳಿದ್ದಾರೆ. ನಿರ್ವಾಣಂ ಅಶರೀರಂ, ಬಾಣ ಅಂದರೆ ಶರೀರ, ನಿರ್ವಾಣ ಶರೀರ ಬಿಟ್ಟಿರೋದು ಅಂತ ಅರ್ಥ ಅದು. ಅಲ್ಲಿ ಹೇಳಿದ್ದಾರೆ, ಒಂದು ಪದ ನೆನ್ಪಿಟ್ಕೊಂಡ್ಬಿಡ್ಬೇಕು ಸದ್ ಬಂದಮೇಲೆ. ಶರೀರ ತ್ಯಾಗ ಉತ್ತರ ಕಾಲೀನಾಂ ಶಾಂತೇ ನಿರ್ವಾಣ ಪರತ್ವ. ನಿರ್ವಾಣ ಇದ್ಕೊಟ್ಟು ಮುಂದೆ ಮೋಕ್ಷ, ಪೂರ್ತಿ ದೇಹ ಬಿಡೋದು ಅಂದರೆ ಎಲ್ಲ ದೇಹ ಕಳ್ಕೊಳ್ಳೋ, ಲಿಂಗ ದೇಹನೂ ಹೋಗಬೇಕು, ಮೋಕ್ಷ ಅಂತ ಅರ್ಥ ಅದು. ಸೊ ಎರಡು ಈಕ್ವಲೆಂಟ್ ಆಗುತ್ತಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ, ತತ್ಕಥಂ ಶಾಂತಿಯ ನಿರ್ವಾಣ ಪರಮತ್ವ ಇತ್ಯತಃ ಆಹ ನಿರ್ವಾಣೇ ಶರೀರ ತ್ಯಾಗ ಉತ್ತರ ಕಾಲೀನಾಂ ಉಪಶಾಂತೇ ಯೋಗ ಕಾರಣತ್ವಾತ್ ಯೋಗ ಫಲತ್ವ ಅನುಪಪನ್ನಂ. ಅದಕ್ಕೆ ಹೇಳಿದರು ಯೋಗ ಫಲ, ಅದು ಯೋಗದ ಫಲವಾಗಿ ನಿರ್ವಾಣತ್ವ ಬರೋದ್ರಿಂದ ಅರ್ಥಲ್ಲಿ ಹೇಳಿರೋದು ನಿರ್ವಾಣ ಬೇರೆ ಮೋಕ್ಷ ಬೇರೆ ಅಲ್ಲ, ನಿರ್ವಾಣ ರೂಪವಾದ ಮೋಕ್ಷವನ್ನು ಹೊಂತಾನಲ್ಲ ಅಂಥ ಆನಂದ ನಿಮಗೆ ಉಂಟಾಗುತ್ತೆ ಸ್ಲೋಲಿ. ಅದಕ್ಕೆ ಅವ್ರು ಹೊರಗಿನ ಎಚ್ಚರ ಬರೋದೇ ಇಲ್ಲ, ಶಮಿಕರಿಗೆ ಹೊರಗಿಂದ ಏನು ಅನಿಸ್ಲೇ ಇಲ್ಲ, ಆ ಸ್ಥಿತಿಗೆ ಹೋಗಿರ್ತಾರೆ. ನಾಟ್ಯಸ್ನತಸ್ತು ಯೋಗೋಸ್ತಿ ನಚೇಕಾಂತ ಮನಸ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಇದಕ್ಕೆಲ್ಲ ನಮ್ಮದು ಒಂದು ಡಿಸಿಪ್ಲಿನ್ಡ್ ಲೈಫ್ ಬೇಕು ಅಂತ ಹೇಳ್ತಾರೆ. ಇದು ಓವರ್ ನೈಟ್ ಕೂಡಲಿಕ್ಕೆ ಆಗಲ್ಲ, ಬರೋದಿಲ್ಲ. ನಾ ಅತ್ಯಸ್ನತಃ ತು ಯೋಗ ಅಸ್ತಿ, ಅತಿ ಅಸ್ನತ ಭಾರಿ ತಿನ್ನೋನು ಅಂದರೆ ಓವರ್ ಈಟಿಂಗ್, ಅವರಿಗೆ ಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ. ನಚ ಏಕಾಂತ ಮನಸ್ಜತಃ. ಉಪವಾಸ ಕೂತರು ಯೋಗ ಮಾಡಕ್ ಬರೋದಿಲ್ಲ, ಅಂದ್ರೆ ಉಪವಾಸ ಕೂತರು ಡಿಸ್ಟರ್ಬೆನ್ಸ್ ಅದು, ಅದು ಮಾಡಕ್ ಬರೋದಿಲ್ಲ. ಅದು ಏಕಾದಶಿಯಾದಿಗಳಿಗೆ ಎಕ್ಸೆಪ್ಷನ್, ಅದು ಬಿಟ್ಟುಬಿಟ್ಟು ಉಳಿದ ದಿವಸಗಳಲ್ಲಿ ನೋಡಿ ಇದು ಮಾಡಿ ಏಕಾದಶಿ ಮಾಡೋ ಅಂತ ಹೇಳಿದಾರೆ ನೋಡಿ, ಇದನ್ನು ತಗೊಳಕ್ ಹೋಗ್ಬಾರ್ದು. ನಿಷಿದ್ಧ ದಿವಸಗಳಲ್ಲಿ ಸುಮ್ ಸುಮ್ಮನೆ ಉಪವಾಸ ಕೊಡೋನಿಗೆ ಎಂದು ಏನು ಬರೋದಿಲ್ಲ, ಯೋಗ ಸಿದ್ಧಿ ಆಗೋದಿಲ್ಲ. ನೋಡಿ ಅನಸ್ನತಃ ಅತ್ಯಸ್ನತಃ, ಅನಸ್ನತಃ ಅನ್ನ ಆಹಾರನೇ ಇಲ್ಲ, ಅತ್ಯಸ್ಥತ ಉಚ್ಚಾಪಟ್ಟಿ ತಿಂತಾನೆ. ನಚ ಅತಿ ಸ್ವಪ್ನ ಶೀಲಸ್ಯ, ಸ್ವಪ್ನ ನಿದ್ರೆ ಅಂತ ಅರ್ಥ. ಭಾರಿ ಮಲಗೋನಿಗೂ ಇಲ್ಲ, ಭಾರಿ ನಿದ್ರೆ ಮಾಡೋನಿಗಿಲ್ಲ, ಎಷ್ಟು ಬೇಕೋ ಅಷ್ಟು ಇರಬೇಕು ಹೊರತು ತುಂಬ ನಿದ್ರೆ ಮಾಡಬಾರ್ದು. ಅತಿ ಜಾಗ್ರತ, ಭಾರಿ ಯಾವಾಗ ಬರಲಿ ನಿದ್ರೆ ಮಾಡೋದಿಲ್ಲ, ಅವನಿಗೂ ಬರೋದಿಲ್ಲ. ನಿದ್ರೆ ಮಾಡೋದು ಏನು ಸಿಗುತ್ತೆ, ಸ್ವಲ್ಪ ಅವನಿಗೆ ದೇಹದ ರೆಸ್ಟ್ ಸಿಗೋದ್ರಿಂದ ಆಕ್ಟಿವ್ ಆಗ್ತಾನೆ, ಚಾರ್ಜ್ ಆಗ್ತಾನೆ, ಇಲ್ಲದೆ ಹೋದರೆ ತಪ್ಪಾಗುತ್ತೆ. ನಚಾತಿ ಸ್ವಪ್ನ ಸೀಲಸ್ಯ, ಅತಿ ಜಾಗ್ರತ ಸೇರಿಸ್ಕೋಬೇಕಲ್ಲ, ಯಾವಾಗಲೂ ಎದ್ದಿರೋನಿಗೆ ಕೂಡ ಎಂದೂ ಬರೋದಿಲ್ಲ. ಅದು ಎಲ್ಲ ಹೇಗಿರಬೇಕು ಅಂದರೆ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ. ಅನಶ್ಯನಾದಿ ನಿಷೇಧೋ ಅಶಕ್ತಸ್ಯ ಉಕ್ತಮ್ಮಿ. ಒಂದು ವಿಶೇಷ ನೋಟ್ ಕೊಟ್ಟರು, ಅನಶ್ಯನ ಅಂದ್ರೆ ಏನರ್ಥ ಅಂತ ಪ್ರಶ್ನೆ. ಅಂದರೆ ಮೂರು ಹೊತ್ತು ತಿನ್ನಬೇಕಾ, ಸಿಕ್ಕಿ ತಿನ್ನಬೇಕಂದ್ರೆ ಅವನ ಯೋಗ್ಯತೆ ನೋಡ್ಬೇಕು. ಅಶಕ್ತ ಇದ್ದಾನೆ ಅವನು, ಎಷ್ಟು ತಿಂದರೆ ಶಕ್ತಿ ಬರುತ್ತೋ ಅಷ್ಟು ಮಾತ್ರ ತಿನ್ನೋದು ತಪ್ಪಲ್ಲ, ಜಾಸ್ತಿ ತಿನ್ನಬಾರ್ದು. ಕೆಲವರು ಇರ್ತಾರೆ ವಾರಗಟ್ಟೆ ಉಪವಾಸ ಮಾಡೋಕ್ಕೆ ಬರುತ್ತೆ, ಗೊತ್ತಾಯ್ತಾ. ಅಚ್ಚಾ 48 ದಿವಸ ಬದಲಿಯಲ್ಲಿ ಅವ್ರು ಕಾಷ್ಟಮನವ್ರತ ಮಾಡಿದ್ರು, ಮತ್ತು ಅದೇ ರೀತಿ ಕೆಲವರೆಲ್ಲ ಭೀಷ್ಮ ಪಂಚಕ ಮಾಡ್ತಾರೆ. ಆದರೆ ಅವ್ರ ಯೋಗ್ಯತೆ ನೋಡ್ಕೊಂಡು ಹೇಳಬೇಕೆ ಹೊರತು ಅವರವರೇ ಸಾಕ್ಷಿ. ಅದಕ್ಕೆ ಎಷ್ಟು ಊಟ ಮಾಡಬೇಕು ಅಂತ ಅವ್ರ ಹಸಿವಿನ ಹ್ಯಾ ಡಿಪೆಂಡ್ ಆಗುತ್ತೋ, ಅದೇ ರೀತಿ ಆಹಾರ ಎಷ್ಟು ತೊಗೋಬೇಕು ಅನ್ನೋದು ಅವ್ರ ಶಕ್ತಿ ಮೇಲೆ ಡಿಪೆಂಡ್ ಆಗೋದ್ರಿಂದ ಹೆಚ್ಚೊತ್ತು ಶಕ್ತಿ ಇದ್ದರೆ ಹೆಚ್ಚೊತ್ತೀರಿ, ಕಡಿಮೆ ಹೊತ್ತಿದ್ದರೆ ಕಡಿಮೆ ಇರಿ, ಬಟ್ ಅದಕ್ಕೆ ಮೀರಬಾರ್ದು, ಅದು ಆ ಥರ ತಗೊಳ್ಳಿ ಅಂತ ಹೇಳ್ತಾರೆ. ನಿದ್ರಾ ಅಶನ ಭಯ ಶ್ವಾಸ ಚೇಷ್ಟಾ ತಂದ್ರ್ಯಾದಿ ವರ್ಜನಂ ಕೃತ್ವ ಅನಿಮೀಲಿತ ಅನಿಮೀಲಿತಾಕ್ಷಸ್ತು ಶಕ್ತೋ ಧ್ಯಾಯನ್ ಪ್ರಸೀದತಿ ಇತಿ ನಾರದೀಯ. ನಿದ್ರಾ ಅಶನ ಭಯ ಶ್ವಾಸ, ಶ್ವಾಸ ಅಂದರೆ ಪ್ರಾಣಾಯಾಮ, ಚೇಷ್ಟ ತಂದ್ರ್ಯಾದಿ ವರ್ಜನ, ತಂದ್ರ್ಯ ತಸ್ಯ ತಂದ್ರ್ಯ ಅಂತ ಹೇಳಿದರೆ ಸೋಮಾರಿತನ, ಎಲ್ಲ ಬಿಟ್ಟುಬಿಟ್ಟು ಕೃತ್ವ ಅನಿಮಿಲೀತ ಪೂರ್ತಿ ಕಣ್ಣು ಮುಚ್ಚಬಾರ್ದು ಅಂತ ಹೇಳ್ತಾರೆ. ಪೂರ್ತಿ ಕಣ್ಣು ಮುಚ್ಚಿದ್ರೆ ಏನಾಗುತ್ತೆ, ನೋ ಟೈಮ್ ನಿಂತೆ ಹೋಗ್ಬಿಡ್ತಾನೆ. ಅನಿಮಿಲೀತಾಕ್ಷಸ್ತು ಶಕ್ತೋ ಧ್ಯಾಯನ್ ಪ್ರಸೀದತಿ, ಹಾಗಿದ್ರೆ ಶಕ್ತಿ ಇರಬೇಕು, ಆ ರೀತಿ ಮಾಡಿ ಧ್ಯಾನ ಮಾಡ್ತಿದ್ರೆ ಪ್ರಸೀದತಿ, ಇಂಥ ಆನಂದ ಆಗುತ್ತೆ, ಇಂಥ ಆನಂದ ಆಗೋದಿಲ್ಲ. ಇತಿ ನಾರದೀಯೇ. ಮುಂದಿನ ಶ್ಲೋಕ ಇಲ್ಲಿ ನಚ ಏಕಾಂತ ಮನಸ್ಜತಃ ಜಾಗ್ರತೋ ನೈವ ಚ ಇತಿ ಯುಂಜಾನಸ್ಯ ಅನಶನ ಜಾಗರಣ ನಿಷೇಧ ಕ್ರಿಯತೆ. ಉಪವಾಸ ಇರಬಾರ್ದು, ಉಪವಾಸ ಇರಬಾರ್ದು, ಜಾಗರಣೆ ಮಾಡಬಾರ್ದು, ಇಷ್ಟು ವಿಷಯ ಹೇಳ್ತಾರೆ. ಇದು ಎಲ್ಲರಿಗೂ ಅಲ್ಲ, ಯೋಗ್ಯತೆ. ತಿರುಗುಳ ಪಂಡಿತಾಚಾರ್ಯ ಮಧ್ಯರಾತ್ರಿ ಎದ್ದು ಓದ್ತಾ ಇದ್ರು, ಅವರಿಗೆಲ್ಲ ದೋಷ ಅಲ್ಲ, ಅದು ನೀವು ಆಗದೇ ಹೋದ ಬಲಾತ್ಕಾರದಿಂದ ಓದಕ್ಕೆ ಹೋಗಬಾರ್ದು. ಅದಕ್ಕೆ ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಭ್ಯ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ. ಸರ್ವ ವಿಷಯ ಇತಿ ಪ್ರತೀತಿ ನಿರಾಸಾಯ ಅರ್ಥಮಾಹ ಅನಶನಾದಿ. ಅದಕ್ಕೆ ಸರ್ವ ಎಲ್ಲರಿಗೂ ಕಾಮನ್ ಅಂತ ಅರ್ಥ ಅಲ್ಲ, ಅವ್ರ ಯೋಗ್ಯತೆ ತಕ್ಕಂತೆ ಅನಶನಾದಿಗಳನ್ನು ಮಾಡಬೇಕು. ಕುತಃ ಇತ್ಯತಃ ಶಕ್ತಸ್ಯ ತದ್ವಿಧಾನಾದಿತ್ಯಃ ಉತ್ತಮಿ ಇತಿ. ಅನಿಮೀಲಿತ ಆಮೇ ಆ ನಿಮೀಲಿತಾಕ್ಷ ಈಶನ್ ನಿಮೀಲಿತ. ಪೂರ್ತಿ ಕಣ್ಣು ತೆಗೆದ್ರೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ, ಪೂರ್ತಿ ಕಣ್ಣು ಮುಚ್ಚಿದ್ರೂ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅರ್ಧ ಕಣ್ಣು ಮುಚ್ಚಿರಬೇಕು, ಅಂದರೆ ಮೂಗಿನ ತುದಿ ನೋಡ್ತಾರೆ ಅಂತ ಹೇಳ್ತಾರಲ್ಲ, ಅಷ್ಟು ಮಾತ್ರ ಅಂತ ಅರ್ಥ. ಶಕ್ತಸ್ತು ಇತಿ ಸಂಬಂಧ. ಒಟ್ಟು ತಾತ್ಪರ್ಯ ಏನು ಅಂದರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋಭವತಿ ದುಃಖ. ಅದು ನೆಗೆಟಿವ್ ಟರ್ಮ್ ಹೇಳಿದ್ರು, ಪಾಸಿಟಿವ್ ಟರ್ಮ್ ಹೇಳ್ತಾರೆ. ನಾತ್ಯಸ್ಥತ ನಕಾರ ಹಾಕಿ ಹೇಳಿದರು, ಇಲ್ಲಿ ಹೀಗಿರಬೇಕು ಅಂತ ಹೇಳ್ತಾರೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತಾಹಾರಸ್ಯ ಯುಕ್ತ ವಿಹಾರಸ್ಯ. ಆಹಾರದಲ್ಲೂ ಏನಿರಬೇಕು, ಒಂದು ಯುಕ್ತಿ ಇರಬೇಕು. ಅದೇ ರೀತಿ ವಿಹಾರದಲ್ಲೂ ಆಗಿರಬೇಕು. ಯುಕ್ತ ಬಿಡೀ ಆಡ್ತಾನೆ ಉಪಯೋಗ ಇಲ್ಲ, ಬರೀ ಮಲಗಿರ್ತಾನೆ ಅದು ಪ್ರಯೋಜನ ಇಲ್ಲ. ಎಲ್ಲ ಅತಿ ಆಗಬಾರ್ದು, ಎಷ್ಟು ಬೇಕೋ ಅಷ್ಟು. ಯುಕ್ತ ಚೇಷ್ಟಸ್ಯ ಕರ್ಮಸು. ಮತ್ತು ಯಾವುದೇ ಕರ್ಮ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಇರುತ್ತಲ್ಲ, ಯೋಗ ಕರ್ಮಸು ಕೌಶಲಂ, ಆ ರೀತಿ ಮಾಡಬೇಕು. ಯುಕ್ತ ಸ್ವಪ್ನಾವಬೋಧಸ್ಯ ಯುಕ್ತ ಸ್ವಪ್ನ ಯುಕ್ತ ಅವಬೋಧ. ಯುಕ್ತ ಸ್ವಪ್ನ ಅಂದರೆ ಸರಿ ಎಷ್ಟು ಬೇಕೋ ಅಷ್ಟು ನಿದ್ರೆ, ಯುಕ್ತ ಅವಬೋಧ ಅಂದರೆ ಎಷ್ಟು ಬೇಕೋ ಅಷ್ಟು ಎಚ್ಚರ, ಎಲ್ಲದನ್ನು ಕರೆಕ್ಟಾಗಿ ಮೆಂಟೇನ್. ಅವನವನೇ ಸೇರಿದ್ದದು ಯೋಗೋ ಭವತಿ ದುಃಖ, ಅಂಥವನಿಗೆ ಇಂಥ ಯೋಗ ಬರುತ್ತೆ. ಇದರಿಂದ ಏನು ಉಪಯೋಗ ಅಂದರೆ ದುಃಖ, ದುಃಖ ಪೂರ್ತಿ ಪರಿಹಾರ ಆಗಿಬಿಡುತ್ತೆ. ಅಂಥ ಯೋಗ ಸಿದ್ಧಿಗೆ ಇದೆಲ್ಲ ಇರಬೇಕು. ಯುಕ್ತಾಹಾರ ವಿಹಾರಸ್ಯ, ಇಲ್ಲಿ ಹೇಳಿದ್ದನ್ನು ಮುಂದೆ 17ನೇ ಅಧ್ಯಾಯದಲ್ಲಿ ಆಹಾರ ಹೇಗಿರಬೇಕು ಅಂತ ಹೇಳಿದೆ. ಇಲ್ಲಿ ಇದು ಒಗ್ಗಟ್ಟಿದ್ದು ಶಾರ್ಟಾಗಿ ಹೇಳಿದ್ದು ಎಕ್ಸ್ಪ್ಲೇನ್ ಮಾಡ್ತಾನೆ. ಆಹಾರ ತ್ರಿವಿಧ, ಸಾತ್ವಿಕ ರಾಜಸ ತಾಮಸ ಎಲ್ಲ ಹೇಳಿಬಿಟ್ಟು ಅದನ್ನು ಕ್ಲಾರಿಫೈ ಮಾಡ್ತಾನೆ. ಅದೇ ರೀತಿಯಲ್ಲಿ ವಿಹಾರ, ವಿಹಾರ ಅಂದರೆ ಏನು, ಎಲ್ಲೋ ಪಿಕ್ನಿಕ್ ಹೋಗೋದು ಅಂತ ಅರ್ಥ ಅಲ್ಲ. ವಿಹಾರ ಅಂತ ಹೇಳಿದಾಗ ತಾನು ಬೇರೆ ತನ್ನ ಕೆಲಸಗಳ ಮಧ್ಯೆ ವಿಶ್ರಾಂತಿ ಮೊದಲ ತಗೊಳ್ಳೋದು ವಿಹಾರನೇ, ಅದು ಎಷ್ಟು ಬೇಕೋ ಅಷ್ಟೇ. ಯುಕ್ತ ಚೇಷ್ಟಸ್ಯ ಕರ್ಮಸು ನೋಡಿ, ಸೋಪಾಯ ಆಹಾರಾದೇಹೇ ಯಾವತ ಅದೇನು ಮಾಡ್ತಾರೆ, ಉಳಿದವ್ರು ತಿಂತಾನೆ ತಿನ್ನಬಾರ್ದು. ಯಾರು ತಿಂತಿರ್ತಾರೆ ಊಟಕ್ಕೆ ಹೋದ ತಿಳ್ಕೊಬೋಣ, ನಾವೇನು ಮಾಡೋ ಅವ್ರ ತಿಂದ ತಿನ್ನಕ್ಕೆ ಹೋಗ್ಬೋದು. ಯೋಗ ಮಾಡೋಕ್ಕೆ ಕೊಟ್ಟಿಲ್ಲ ಅವರು, ನಾವೇನು ಮಾಡೋಕ್ಕೆ ಕೊಟ್ಟಿದ್ದು, ಯೋಗ ಮಾಡೋಕ್ಕೆ ಕೊಟ್ಟಿದ್ದೆ. ಯೋಗ ಮಾಡೋಕ್ಕೆ ಕೊಟ್ಟವನಿಗೆ ತನ್ನ ಗುರಿ ನಿಶ್ಚಿತ ಇರೋದ್ರಿಂದ ಅದು ತಕ್ಕದ್ದೇ ತಗೋಬೇಕು. ಊಟ ಕೂತಿರ್ತಾನೆ, ಇಲ್ಲ ಮುಂದೆ ಪ್ರಯಾಣ ಇದೆ, ಹುಷಾರಾಗಿರ್ಬೇಕು ಅಂತ ಹೇಳ್ದ. ಇನ್ನಕ್ಕೆದರು ಏ ಹೋಗೋದೇ ಮಲಗದೇ ಕೆಲಸ ಅಂತ ಹೇಳಿದ. ಏನು ಅವನು ಊಟ ಮಾಡೋ ಕ್ರಮ ಬೇರೆ, ಇವನು ಊಟ ಮಾಡೋ ಕ್ರಮ ಬೇರೆ, ಅವರವರೇ ಸೇರಿದ್ದಾದ್ದರಿಂದ ಯಾವತ್ತಾ ಶ್ರಮಾದ್ಯಭಾವೋ ಭವತಿ ತಾವದ ಆಹಾರ ಅದೇ ರೀತ್ಯರ್ಥ. ಒಟ್ಟು ರೂಲ್ ಇದು, ಆಹಾರ ಎಷ್ಟು ತಗೋಬೇಕು, ಹಸಿ ಹೋಗ್ಬೇಕು. ಅದು ಎಷ್ಟು ನಿದ್ದೆ ಮಾಡಬೇಕು ಅಂದರೆ ಆಯಾಸ ಪರಿಹಾರ ಆಗಬೇಕು. ಎಷ್ಟು ಎದ್ದಿರಬೇಕು ಎಲ್ಲದಕ್ಕೂ ತಾನೇ, ಇದಕ್ಕೆ ಗುರುದ ಹೇಳಕ್ಕೆ ಬರೋದಿಲ್ಲ. ಬಟ್ ಅವರವರೇ ಬೆಸ್ಟ್ ಇದಕ್ಕೆ. ಅವ್ರು ಆ ಉದ್ದರೇದ ಆತ್ಮನ ಆತ್ಮಾನ ಆ ಮಾತು ಅರ್ಥ ಮಾಡ್ಕೋಬೇಕು. ತನಗೆ ಎಷ್ಟು ನಿದ್ದೆ ಬೇಕು, ಎಷ್ಟು ಎಚ್ಚರಿಕೆ, ಮೆಕ್ಯಾನಿಕ್ ಅಡಿ 8 ತಾಸು ನಿದ್ದೆ ಮಾಡು, ಏನು ಉಪಯೋಗ, ಎಷ್ಟು ಎದ್ದಿರು. ಅವೆಲ್ಲ ಜನರಲ್ ರೂಲ್ ಕೂಡ ಹೊರತು ಪರ್ಟಿಕ್ಯುಲರ್ ಮಾಡಲಿಕ್ಕೆ ಹೋಗಬಾರ್ದು. ಅವ್ರ ಯೋಗ್ಯತೆ ತಕ್ಕಂತೆ ಕೆಲವರು ಭಾರಿ ಕಡಿಮೆ ನಿದ್ದೆ ಸಾಕು, ಕೆಲವರು ಹೆಚ್ಚು ಬೇಕು, ಕೆಲವು ಕಡಿಮೆ ಆಹಾರ ತಗೊಳ್ಳಿ ಹೆಚ್ಚು ಬೇಕು. ಅವರ ಸ್ಥಳದ ಮೇಲೆ ಡಿಪೆಂಡ್ ಆಗುತ್ತೆ, ಧನುರ್ಮಾಸಾದಿಗಳು ಚೇಂಜ್ ಆಗುತ್ತೆ, ಬೇಸಿಗೆ ಬೇರೆ, ಚಳಿಗಾಲ ಬೇರೆ ಇರೋದು. ಒಟ್ಟಿನ ಮೇಲೆ ಈ ನಿಯಮ ಮೀರಬಾರ್ದಷ್ಟೆ. ಶ್ರಮಾದಿಗಳಾಗದಷ್ಟು ಶ್ರಮ ಹೋಗ್ಲಿಕ್ಕೆ ಊಟ ಮಾಡಬೇಕು. ಊಟ ಮಾಡಿ ಶ್ರಮ ಆಗೋದಾದ್ರೆ ಓ ಸುಸ್ತೋ ಸುಸ್ತೋ ಅಂತ ಊಟ ಮಾಡಿ ಕುತ್ಕೊಂಡ್ಬಿಟ್ರೆ ಊಟ ಮಾಡಿ ದ್ವೇಷ್ಟು. ಊಟ ಮಾಡಿದ ತಕ್ಷಣ ನಾರ್ಮಲ್ ಆಗಿ ಕೆಲಸ ಮಾಡೋ ಶಕ್ತಿ ಇರಬೇಕು. ಅದೊಂದು ದೊಡ್ಡ ಪ್ರೋಗ್ರಾಮ್ ಆಗಿಬಿಡಬಾರ್ದು. ಅದು ಶ್ರಮಾದ್ಯ ಭಾವೋ ಭವತಿ ತಾವದ ಆಹಾರಾದೇ ರೀತ್ಯರ್ಥ. ಆಹಾರಾದಿಗಳಿಗೆ ಇವರು ಪೆಟ್ರೋಲ್ ಹಾಕಿಸ್ತಾನೆ, ಹೋಗ್ಬಿಟ್ಟು ಈ ಪೆಟ್ರೋಲ್ ಹಾಕ್ಸಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ಕೊಟ್ಬಿಡ್ತಾನೆ ಅದಕ್ಕೆ. ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ, ಈಗ ತಾನೇ ಪೆಟ್ರೋಲ್ ಹಾಕ್ಸಿದ್ದೀನಿ ಅಂತೇಳಿ ಪೆಟ್ರೋಲ್ ಹಾಕ್ಸಿದ ತಕ್ಷಣ ಹೋಗಿ ಹೋಗಿ ನೋಡಿ ಶುರುವಾಗ್ಬಿಡುತ್ತೆ ನಿಂತಿದ್ದು. ಅದೇ ರೀತಿಯಲ್ಲಿ ಅವ್ನು ಕೆಲಸ ಮಾಡಾಗಿರ್ಬೇಕು. ಆಹಾರ ತೊಗೊಂಡು ಆಯಾಸ ಆಗಿತ್ತು, ಆಹಾರ ತೊಗೊಂಡು ಹಸಿವಾಗಿತ್ತು, ಮತ್ತೆ ಶುರು ಮಾಡ್ಬಿಡ್ತು ಅಷ್ಟೇ ಹೊರತು. ಅದು ಜಾಸ್ತಿ ತೊಗೊಂಡಾಗ ಬೆಲೆ ಶುರುವಾಗುತ್ತೆ ಪ್ರಾಬ್ಲಮ್. ಜಾಸ್ತಿ ತೊಗೊಂಡ್ರೆ ಕಡಿಮೆ ತೊಗೊಂಡ್ರೆ ಅನಿಸೋದೇ ಇಲ್ಲ. ಸಮಂ ಕಾಯ ಶಿರೋ ಗ್ರೀವಂ ಇತ್ಯಾದಿ ನಾಳೆ ದಿವಸ ಇನ್ನು ಮುಂದುವರೆಸ್ತಾರೆ. ಯೋಗಾಭ್ಯಾಸ ಹೇಗೆ ಮಾಡಬೇಕು ಅಂತೇಳಿ ಪ್ರಿಲಿಮಿನರಿಸ್ ಎಲ್ಲ ಆಯ್ತು. ಈಗ ಮುಂದೆ ವಿಶೇಷವಾಗಿ ಹೇಳ್ತಾರೆ, ನಾಳೆ ಅದನ್ನು ನೋಡಿ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾಸ್ತೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಉದ್ಯಂತಿ ಯಂ ಸೂರಯಃ.